అక్షత్ర సంస్కారయుత జాతోపి క్షత్రియే కులే నక్షత్రియో హి భవతి యథా వ్రాత్యో ద్విజోత్తమ. ఆచార్య నిర్ణయ అదు, క్షత్రియనాగి హుట్టిదరూ కూడా ಕ್ಷತ್ರಿಯೋಚಿತ ಸಂಸ್ಕಾರವಾಗದೇ ಹೋದರೆ ಕ್ಷತ್ರಿಯನಾಗೋದಿಲ್ಲ. ಹೇಗೆ ಅಂದರೆ, ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ ಬ್ರಾಹ್ಮಣೋಚಿತವಾದ ಉಪನಯನಾದ ಸಂಸ್ಕಾರವಾಗದೆ ಹೋಗಿಬಿಟ್ರೆ ಅವನು ಬ್ರಾಹ್ಮಣನಾಗೋದಿಲ್ಲ. ಈ ನಮಗೆ ಅಪ್ಲೈ ಆಗುತ್ತೆ, ಇದು ಶುರುವಾಯಿತು. ಈಗ ಎಲ್ಲೋ ಯಾರೋ ವಿಚಾರ ಹೇಳ್ತಾರೆ, ತಿಳ್ಕೊಂಡು ನಮ್ಮ ವಿಚಾರನೇ ಹೇಳ್ತಾರೆ ಆಚಾರ್ಯರೇ. ಸಕಾಲಕ್ಕೆ ಸಂಸ್ಕಾರವಾಗದೆ ಹೋದರೆ ಬ್ರಾಹ್ಮಣ್ಯ ಬರೋದಿಲ್ಲ. ಸಂಸ್ಕಾರಕ್ಕೆ ಉಪನಯನ ಆಗಲೇಬೇಕು. ಇವತ್ತು ಅಷ್ಟನಕ್ಕೆ ಗೊತ್ತೇ ಹೊರತು ಸಕಾಲಕ್ಕಾಗಬೇಕು ಅಂತ ಗೊತ್ತೇ ಇಲ್ಲ. ಇವತ್ತು ಉಪನಯನ ಕಾಲ ಯಾವುದು ನಮ್ಮ ಪ್ರಕಾರ? ಮದುವೆ ಮುಂಚೆ ಆದರೂ ಆಯ್ತಷ್ಟೇ, ಇದು ನಾ ತಿಳ್ಕೊಂಡ ಕಾಲ. ಮದುವೆ ಮುಂಚೆ 30-40 ಎಷ್ಟೋ ಅಷ್ಟೊಳಗೆ ಆಗಿಬಿಟ್ರೆ ಆಗೋಯ್ತು. ಮದುವೆಗೂ ಉಪನಯನಕ್ಕೆ ಗಂಟು ಹಾಕ್ಲಿಕ್ಕೆ ಹೋಗ್ಬೇಕು. ಸಂಧ್ಯಾ ಒಂದಿಗೆ ಊಟಕ್ಕೆ ಹ್ಯಾ ಗಂಟು ಹಾಕಬಾರದು, ಸಾಯಂಕಾಲ ಸಂಧ್ಯಾವನ್ನ ಊಟ ಹೊತ್ತಿಗೆ ಅಷ್ಟೇ ಬಡಿಸಿದ್ರೆ ಊಟ. ಇದಕ್ಕೆ ಊಟಕ್ಕೋದಕ್ಕೆ ಸಂಬಂಧ ಮಾಡಬೇಡಿ. ಸಂಧ್ಯಾ ಒಂದೇ ಪಾಡಿ, ಸಂಧ್ಯಾ ಒಂದೇ ಊಟದ ಪಾಡಿಗೆ ಊಟ. ಊಟ ಮಾಡಬೇಕಾಗಿಲ್ಲ, ಏಕಾಸಿ ಊಟ ಎಲ್ಲಿದೆ? ಎಷ್ಟೋ ದಿವಸ ರಾತ್ರಿ ಊಟ ಬೇಕಾಗಿಲ್ಲ. ಊಟ ಕಂಪಲ್ಸರಿ ಅಲ್ಲ, ಸಂಧ್ಯಾ ಒಂದೇ ಕಂಪಲ್ಸರಿ. ಅದಕ್ಕೆ ಮದುವೆ ಕಂಪಲ್ಸರಿ ಅಲ್ಲ, ಉಪನಯನ ಕಂಪಲ್ಸರಿ. ಬ್ರಾಹ್ಮಣ್ಯ ಬರಬೇಕಾದ್ರೆ ಬ್ರಾಹ್ಮಣ್ಯ ಬರಬೇಕಾದ್ರೆ ಇದು ಹೇಳ್ತಿರೋದು. ಅದಕ್ಕೆ ಸಕಾಲಕ್ಕೆ ಮಾಡಬೇಕು. ಅದನ್ನೆಲ್ಲ ತಿಳ್ಕೋಬೇಕಾದರೆ ಸ್ವತಃ ಕೃಷ್ಣ ಈ ರೀತಿ ಮಾಡಿ ತೋರಿಸ್ತಾನೆ. ಕೃಷ್ಣನಿಗೆ ಏನೂ ಬೇಕಿಲ್ಲ. ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಅರ್ಜುನ, ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ನನ್ನನ್ನು ನೋಡಿ ಜನ ಒಳ್ಳೆ ದಾರಿ ಬರಬೇಕು, ಕೆಟ್ಟ ದಾರಿ ಬರಬಾರದು ಅಂತ ಹಾಗೆ ಮಾಡ್ತಾ ಇದ್ದೇನೆ. ಇದು ಕೃಷ್ಣ ಉಳಿದವರಿಗೆ ಕೊಟ್ಟ ಸಂದೇಶ. ಇತ್ತು ನಮಗಿಷ್ಟ ಇರುತ್ತೋ ಇಲ್ಲವೋ ಒಳ್ಳೆ ಕೆಲಸ ಮಾಡಿಬಿಡಬೇಕು. ಯಾಕೆ ನಮ್ಮ 100 ಜನ ನೋಡ್ತಾ ಇರ್ತಾರೆ, ಅದನ್ನು ನೋಡಬೇಕು. ನಾವು ತಂದೆ ಸಂಧ್ಯಾ ಅಂದ್ ಬಿಟ್ಟರೆ ಮಕ್ಕಳು ಮೊದಲೇ ಬಿಟ್ಟು ಬಿಡ್ತಾರೆ. ಮಾಡೋದ ನೀನಲ್ಲಿ ಮಾಡಿದ್ದೆ ಅಂತ ಕೇಳೇ ಬಿಡ್ತಾನೆ, ಬಿಡ್ತಾನ ಅವನು. ಆದರೆ ನೀನು ಮಾಡೋ ಮನಸ್ಸಿಲ್ಲ. ಆದರೆ ನನ್ನನ್ನು ನನ್ನ ಮಗ ಬಿಡಹಾಗ ಆಗಬಾರದು ಅಂತಾರೂ ಮಾಡಬೇಕು. ಕೊನೆ ಪಕ್ಷ ನನ್ನ ಮಗ ಬಿಡಹಾಗ ಆಗಬಾರದು. ಈ ರೀತಿ ಮಾಡಿದಾಗ ತನಗೂ ಸಾರ್ಥಕ, ಅವರಿಗೂ ಸಾರ್ಥಕ. ಕೃಷ್ಣ ಸ್ವತಃ ತೋರಿಸಿದಂತಹ ಪೂರ್ವವಾದ ಭಾಗ ಅದು. ಮುಂದೆ ಅನೇಕ ವಿಚಾರ ಹಾಗೆ ನಡೀತಾ ಹೋಗುತ್ತೆ. ಮುಂದೆ ಒಂದು ಕಾಲ ಕೃಷ್ಣ ವಿಚಿತ್ರವಾದ ಬಾಲ್ಯಲೀಲೆಗಳ ವರ್ಣನೆ ಮಾಡ್ತಾ ಇದ್ದಾರೆ. ಅಂತ ಬಾಲ್ಯಲೀಲೆಗಳು ಜಗತ್ತಿನ ಇತಿಹಾಸದಲ್ಲೇ ಮತ್ತೊಬ್ಬರ ದೇವತೆಯ ಬಗ್ಗೆ ಗಂಟು ಬಿದ್ದಿಲ್ಲ. ಇವತ್ತೂ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಹುಡುಗ ಕೂಸಿ ನೋಡಿದ ತಕ್ಷಣ ಕೃಷ್ಣ ಇದ್ದಾಗಿದ್ದಾನೆ ಅಂತಾರೆ ಹೊರತು ಇನ್ನೊಂದು ಹೆಸರು ಯಾರು ನೆನಪು ಬರೋದೇ ಇಲ್ಲ. ಎಂಥ ಪರಮ ನಾಸ್ತಿಕರು ಕೂಡ ಆ ಕಾಲ ಕೃಷ್ಣ ನೆನಪು ಮಾಡ್ಕೋಬೇಕು. ಕೇಳಿ ಕೇಳಿ ಕೃಷ್ಣನ ಲೀಲೆಗಳು, ಕೃಷ್ಣನ ಸೌಂದರ್ಯ ಅಂದ್ರೆ ಸಾಕ್ಷಾನ್ ಮನ್ಮಥ ಮನ್ಮಥ. ಕೃಷ್ಣ ಇದ್ದಾಗಿದ್ದಾನೆ ಕೂಸು ಎಂಬುದು ಮಾತಿನ ಎಷ್ಟು ಅರ್ಥ ಇದೆ. ನೀವು ನಾಮಕರಣಕ್ಕೆಲ್ಲ ಹೋಗಿರಿ, ಕೂಸಿನ ಕೊಟ್ಟ ಕೃಷ್ಣ ಇದ್ದಾಗಿದ್ದಾನೆ. ಅದು ಹೇಗೋ ಇರುತ್ತೆ, ಕೃಷ್ಣ ಇದ್ದಾಗಿದ್ದಾನೆ. ನೀವು ಭಾರಿ ಖುಷಿ ಇರುವೆ, ಭಾರಿ ಒಳ್ಳೆಯವರು ಅಂತ ಹೇಳಿಬಿಡ್ತಾರೆ. ಗಣೇಶ ಇದ್ದಾಗಿದ್ದಾರೆ ಅಂದ್ರೆ ಬೂದೋಯ್ತ ಕಥೆ ಬೈದು ಬಿಡ್ತಾರೆ. ನಮ್ಮ ಕೂಸು ಆಗಿದೆ ಏನ್ರಿ? ಗಣೇಶನ ಭಕ್ತರೇ ಮತ್ತೆ ತಮಾಷೆ ಬೇರೆಯವರಲ್ಲ. ಗಣೇಶನ ಭಕ್ತರಿಗೆ ಸಿಟ್ಟು, ನಮ್ಮೂಡು ಗಣೇಶ ಇದ್ದಾಗಿದ್ದಾನೆ ಏನ್ರಿ, ಎಷ್ಟು ಚೆನ್ನಾಗಿದ್ದ ನೋಡಿದ್ರೆ. ಅದು ಗಣೇಶ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಹಾಗೆ ತಾತ್ಪರ್ಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅಂದ್ರೆ ಬೇರೆ ದೇವತೆಗಳಲ್ಲಿ ಭಗವಂತನ ಪೂರ್ಣತ್ವ ಇಲ್ಲ ಎಂದು ಚಿಂತನೆ ಮಾಡಬೇಕು. ಭಗವಂತನ ಪೂರ್ಣತ್ವ ಇಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಎಷ್ಟು ದೊಡ್ಡ ತತ್ವವನ್ನ ನಮಗೆ ತಿಳಿಸಿಕೊಡತಕ್ಕಂಥ ಒಳ್ಳೆ ಜಾಗ ಇದು. ಅಂದ್ರೆ ಬೇರೆ ದೇವತೆಗಳ ನಿಂದೆಗೋಸ್ಕರ ಈ ಮಾತು ಬಂದಿಲ್ಲ ಅಂತ ಹೇಳುತ್ತಾರೆ. ಕೃಷ್ಣರ ಸರ್ವೋತ್ತಮತ್ವಕ್ಕೆ ಈ ಮಾತು ಬಂತು. ಉಳಿದ ಯಾವ ದೇವತೆಗಳನ್ನು ಕೂಡ ನಾವು ಆರಾಧನೆ ಮಾಡಿಯೇ ಮಾಡ್ತೇವೆ, ತಾರತ್ಯವನ್ನು ಮಾಡಲೇಬೇಕು ಕೂಡ. ಆದರೆ ಸರ್ವೋತ್ತಮತ್ವೇನ ಭಗವದ್ ಆರಾಧನೆ, ವಿಷ್ಣುವಿನ ಆರಾಧನೆ, ಅದನ್ನು ತಿಳಿಸಲಿಕ್ಕೆ ಈ ಭಾಗ ಬಂದಿದೆ. ಕೃಷ್ಣ ಲೀಲೆಗಳು ಅಷ್ಟು ಅದ್ಭುತ. ಮನೆ ಮನೆಗಳಿಗೆ ಕೃಷ್ಣ ಹೋಗ್ತಾ ಇದ್ದಾನೆ. ನವನೀತ ಚೋರ ಗೋಪೀಜನ ಜಾರ, ನವನೀತವನ್ನ ಕರೆಯೋದು, ಗೋಪೀಜನ ಜಾರ ಅಂತ ಅನಿಸಿಕೊಳ್ಳೋದು ಎದ್ದು ಕಾಣತಕ್ಕಂಥ ಅಂಶಗಳು. ಕೃಷ್ಣ ನವನೀತವನ್ನು ಚೋರಣೆ ಮಾಡ್ತಾ ಇದ್ದಾನೆ ಅಂದ್ರೆ ಒಬ್ಬರ ಮನೆಯ ನವನೀತ ಅಲ್ಲ, ಎಲ್ಲರ ಮನೆಯ ನವನೀತನು ತಗೊಳ್ತಾ ಇದ್ದಾನೆ. ಎಲ್ಲರ ಮನೆಯ ಹಾಲು, ಎಲ್ಲರ ಮನೆಯ ಮೊಸರು, ಎಲ್ಲದನ್ನು ತಾನು ಸ್ವೀಕಾರ ಮಾಡೋದು. ಪರಿವಾರ ಸಮೇತ ಹೋಗೋದು ತಿಂದಾಕೋದು, ಪರಿವಾರ ಸಮೇತ ಹೋಗೋದು ತಿಂದಾಕೋದು. ಅದಕ್ಕೆ ಹೇಳ್ತಾರೆ ಎಲ್ಲ ಗೋಪಗೋಪಿರು ಭಾರಿ ಸಮಸ್ಯೆ ಆಗೋಯ್ತಂತೆ. ಏನು ಕೃಷ್ಣ ಹೀಗೆ ಮಾಡ್ತಾನೆ, ಅಮ್ಮ ಗೋಪಿ ಏನು ಮಾಡೋದು ಕೃಷ್ಣನ ಬಗ್ಗೆ ಅಂತ ಚಾಡಿ ಹೇಳಕ್ಕೆದ್ದ ಬಂದರಂತೆ ಪಾಪ. ಸ್ವಪ್ನಿಸ ತಡ್ಕೊಂಡ್ರು, ಯಾಕೆಂದ್ರೆ ಅವರಿವರಾದ್ರೂ ದೊಡ್ಡವ್ರ ಮಕ್ಕಳು ಮಾಡಿದಾಗ ತಡ್ಕೊಡ್ತಾರೆ, ಮೊದಲು ಅನಿವಾರ್ಯವಾದ ರಿಪೋರ್ಟ್ ಮಾಡ್ತಾರಷ್ಟೇ. ಅನಿವಾರ್ಯವಾಯ್ತು, ಒಟ್ಟು ಕೇಸ್ ಒಟ್ಟಿಗೆ ಹೇಳ್ಬಿಡ್ತಾರೆ ಪಾಪ. ಏನಮ್ಮ ನಿನ್ನ ಮಗ ಕೃಷ್ಣ ಎಲ್ಲರ ಮನೆಯಲ್ಲೂ ತಿಂತಾನಲ್ಲ, ಇಷ್ಟು ತಿಂತಾನಲ್ಲ ಅವನು, ಹೊಟ್ಟೆ ತುಂಬಿದವ್ರ ಬಗ್ಗೆ ನಾವೇನ್ಕೋತೇವೆ, ಸದ್ಯ ಈ ತಿನ್ಲಕ್ಕಿಲ್ಲ ಅನ್ಕೋತೇವೆ. ಇವತ್ತು ತಿನ್ಲಕ್ಕಿಲ್ಲ ಕುಡಿಲಕ್ಕಿಲ್ಲ ಏನಿಲ್ಲ ಅಲ್ಲ, ಕುಡ್ದಾಕ್ಬಿಡ್ತಾರೆ, ಆ ವಿಚಾರ ಬೇರೆ. ಆದ್ರೆ ಜನಗಳು ಕೃಷ್ಣನನ್ನ ಈಗಷ್ಟೇ ಹಾಲು ಕುಡಿದೆ ನಮ್ಮ ಮನೆ ಹಾಲು, ಇನ್ನೊಂದು ಮನೆ ಹೋಲಕ್ಕಿಲ್ಲ ಅಂತ ಅಲ್ಲಿಗೂ ಹೋಗ್ತಾನೆ, ಮತ್ತೊಂದು ಮನೆಗೂ ಹೋಗ್ತಾನೆ, ಕಂಟಿನ್ಯೂಸ್ ತಗೊಳ್ತಾನೆ ಇರ್ತಾನೆ. ಏನಿದೆ ಕೃಷ್ಣ, ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ, ಅವನ ಹೊಟ್ಟೆಯೊಳಗೆ ದೆವ್ವ ಸೇರ್ಕೊಂಡಿದೆಯೇನಪ್ಪ ಅಂತ ಕೇಳಿದ್ರೆ, ದೆವ್ವದಿಂದ ತಿಂತಾನೆ ಅಂತಾರಲ್ಲ ಹಾಗೆ. ಅಲ್ಲಿ ಭೂತಾನ್ ಎಂಬುದಕ್ಕೆ ಅಲ್ಲಿ ಶ್ಲೇಷ ಆದಬಹುದು. ಭೂತ ಅಂದರೆ ಬ್ರಹ್ಮಾದಯೋಹಿ ಭೂತಾನಿ ತೇಷಾಂ ಅಂತರ್ಗತೋ ಹರಿಹಿ, ಅವನ ಉದರದೊಳಗೆ ಇಡೀ ಬ್ರಹ್ಮಾದಿಗಳಿಂದ ಕೂಡಿದ ಜಗತ್ತಿದೆಯೇನಮ್ಮ ಅಂತ ಒಳಗಿನ ಅರ್ಥ. ಹೊರಗಿನ ಅರ್ಥ ಭೂತ ಅಂದ್ರೆ ಭೂತಾನೆ, ಒಳಗಿನ ಅರ್ಥ ಭೂತ ಅಂದ್ರೆ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. குட்சிகம் எஸ்ய விஸ்வம் சதாஜாதிகம் பிரீணயாமோ வாசுதேவம். தேவதா மண்டல கண்டமண்டனம், பிரம்மாதி தேவதைகள் பரமாத்மர ஹட்டி ஒழகிதாரு. அதுக்கு அஸ்தித்தானத்தை காணத்த கிருஷ்ண. கிருஷ்ண தண்ணனை பதார்த்த தின்தானே, தும்ப பிசி பதார்த்தத்தில காகதில்வல்ல, ஸ்வல்ப அரிசோடு குடிபேக்கல்ல, அதுக்கு வலிமையில மரளத்தக்கந்த ஹால் உக்கத்தக்கந்த ஹால் இதே, அதுக்கு அப்பா இல்ல அந்த தெரிக்கொண்டே கிருஷ்ண ஹோகோது அது ஹெத்தி பாயில் ஹாக்க முடியாது. ஹாக ஆட் பெங்கி அந்த ஹாலு கிருஷ்ண ரஜனகத குடித்தா இத்தான் ஏன் ஆச்சரிய. அம்மா ஏன் மாடத்தான் மகன பாயல்லி ஏனிதே ஹாகிதிரே கிமஸ்ய வக்ரே ஜலராசி ராஸ்தே, அவன பாயொழக வருணதேவரித்தாரே நம்ம சமுதிர இது அந்த கேடிதிர அது இமிடியேட் கூலாகத்தால ஏன் ஆச்சரிய. ஆமேலே கிருஷ்ணன கண்ணி கண்ட்ரே கிருஷ்ண தோண்டு பிடித்தானே அந்தேடி காணத ஜாகதல்லி நம்ம இடத்தேவே அந்தகாரதல்லி இடத்தேவ பயங்கர கத்து நமக்கு ஹோலக்கே ஆகதில்ல அட் கத்தல் இட்ட கிருஷ்ண சரசர சர ஹோகிபிடுத்தாரு, தடவரிசோது கூட தடவரிசோதில்ல, ஹோக்தானி ஹாகே தோண்டு பிடித்தானே. ஏனிது அவன கண்ணிகே பெளக்கு இழுக்கு பெளவா, ஆத்தன கண்ணல்லி சூரியச்சந்திர இருந்தாரே நம்ம. விபர்த்தி வாலஹ தவ புஷ்பவந்தவ், கிருஷ்ணன கண்டு சூரியச்சந்திர இருந்தாரா, டார்ச் கான்செப்ட் இதே அதோட ಬೆಳಕಿಲ್ಲ ಟಾರ್ಚ್ ಇದ್ರೆ ಎಷ್ಟು ಬೇಕು ಕಂಡುಕೊಂಡು ಹೋಗ್ತಿರ್ತಾರೆ. ಕೃಷ್ಣನ ಕಣ್ಣಲ್ಲಿ ಹಾಗಿದೆಯೇನಮ್ಮ ಅಂತ ಕೇಳಿದರೆ ಅದೆಲ್ಲ ಭಗವದ್ಗೀತೆಯ ಅರ್ಥ. ಕೃಷ್ಣ ಯಾರು? ವಿಶ್ವರೂಪ ಕಂಡಾಗ ಅರ್ಜುನ ಹೇಳ್ತಾನೆ ಶಶಿ ಸೂರ್ಯ ನೇತ್ರಂ, ಕಣ್ಣಲ್ಲಿ ಸೂರ್ಯಚಂದ್ರನ ಕೃಷ್ಣ ಹೊಂದಿದ್ದಾನೆ. ಅದಕ್ಕೆ ಕೃಷ್ಣನಿಗೆ ಕಣ್ಣು ಕಾಣುತ್ತೆ ತಿಳ್ಕೋಬಾರದು. ಓ ಕೃಷ್ಣ ಭಾರಿ ಬುದ್ಧಿವಂತ ಇದ್ದಾನೆ, ಸೂರ್ಯಚಂದ್ರ ಫಿಕ್ಸ್ ಮಾಡಿಕೊಂಡಿದ್ದಾನೆ ಅದಕ್ಕೆ ಕಣ್ಣು ಕಾಣುತ್ತೆ ಅಲ್ಲ. ಸೂರ್ಯಚಂದ್ರಿಗೆ ಬೆಳಕು ಕೊಡೋ ಶಕ್ತಿ ಯಾತಕ್ಕೆ ಬಂತು ಅಂದರೆ ಕೃಷ್ಣನ ಕಣ್ಣನ್ನು ಆಶ್ರಯಿಸಿದ್ದಾರಲ್ಲ ಅದಕ್ಕೆ ಆ ಶಕ್ತಿ ಅವರಿಗೆ ಬಂತು ಅಂತ ಅರ್ಥ. ಕೃಷ್ಣನ ಶಕ್ತಿ ಪರಾಶ್ಯ ಶಕ್ತಿ ವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ, ಕೃಷ್ಣನ ಶಕ್ತಿ ಜ್ಞಾನ ಬಲ ಆನಂದ ಎಲ್ಲ ಹೊರಗಿನಿಂದ ಬಂದಿದ್ದಲ್ಲ, ಒಳಗಿದ್ದು ಸ್ವಾಭಾವಿಕವಾದದ್ದೇ ಹೊರತು ಹೊರಗಿನಿಂದ ಬಂದ ಪದಾರ್ಥ ಭಗವತ್ತಿನಲ್ಲಿ ಯಾವುದೂ ಇಲ್ಲ. ಎಷ್ಟು ದೊಡ್ಡ ಸಮಾರಂಭಕ್ಕೆ ಹೋಗಿರ್ತಾರೆ, ಸಿಕ್ಕಾಪಟ್ಟೆ ಪಾತ್ರೆಗಳಿರುತ್ತೆ, ಎಲ್ಲಿ ನೋಡಿದ್ರು ಪಾತ್ರೆಗಳು ಬೆಳ್ಳಿ ಲೋಟ ಕೂಡ ಕೊಟ್ಬಿಟ್ಟಿರ್ತಾರೆ. ಎಲ್ಲಿ ತಂದ್ರಿ ಎಲ್ಲ ಕೂಡ? ಎಷ್ಟಾಯ್ತು ಬಾಡಿಗೆ ಅಂತ ಸಿಟ್ಟು ಬರುತ್ತೆ. ಅಲ್ಲ ಮನ್ ನಮ್ಮನೆದ್ರಿ ಅಂತ ಹೇಳುತ್ತೆ, ನಮ್ಮನೆದ್ರಿ ಇನ್ನೊಬ್ಬರಿಗೆ ತಂದಿಲ್ಲ, ಬಡವರಲ್ಲ ನಾವು, ಇನ್ನೊಬ್ಬರಿಂದ ಎಲ್ಲ ನಮ್ಮನೇದೇ ಆಯಿತು. ದೇವರ ಐಶ್ವರ್ಯ ಹಾಗೆ ತುಂಬಾ ಶ್ರೀಮಂತನೇ ಮತ್ತೊಂದು ಕಡೆ ಹೊತ್ಕೊಂಡು ಬರೋದಿಲ್ಲ, ಲಕ್ಷ್ಮೀಪತಿ ಇನ್ನೊಂದು ಕಡೆ ಅಂತರ್ತಾನ, ಎಲ್ಲ ಅವನದ್ದೇ, ಎಲ್ಲ ಸ್ವಂತದ್ದು ಭಗವಂತನು. ಈ ಅರ್ಥ ಮಾಡಿಕೊಂಡ್ರೆ ದೇವರು ನಿರ್ಗುಣ ಅಂದ್ರೆ ಈ ಅರ್ಥದಲ್ಲಿ ನಿರ್ಗುಣ, ಹೊರಗಿನಿಂದ ಏನೂ ತಂದಿಲ್ಲ ಅವನು, ಎಲ್ಲ ಒಳಗೆ ಇದೆ ಅವನಿಗೆ ಅಂತ ಅರ್ಥ. ಎಲ್ಲ ಒಳಗೆ ಇದೆ ಅವನಿಗೆ, ಇದು ಭಗವಂತನ ಚಿತ್ರ ಇದು ಅಂತ ಕೃಷ್ಣನನ್ನ ಗೋಪಿಯರು ಏನೇನೋ ಕೇಳ್ತಾ ಇದ್ದಾರೆ. ಅಲ್ಲ ಕೃಷ್ಣ ಆಯ್ತು, ಎಲ್ಲ ಹಾಲು ಕೊಡೋದಾಯ್ತು, ಎಲ್ಲ ಹಾಲು ಇಲ್ದ ಬಾಡಿದೆ, ಹೋಗ್ಲಿ ಬಿಡು, ಕಟ್ಟಿದ ಕರುಗಳ ಹಗ್ಗವನ್ನು ಯಾಕೆ ಬಿಚ್ಚಿದ್ದಿ ಕೊನೆ ಪಕ್ಷ ನೀನೀಗ, ನೀವು ರಾತ್ರಿಗೂ ಹಾಲಿಲ್ದ ಮಾಡಿಬಿಟ್ಟಿಯಲ್ಲ ಅಂತ ಕೇಳಿದ್ರೆ, ನೋಡಿ ಕರು ಹಬ್ಬ ಬಿಚ್ಚಿ ಹಾಗೆಲ್ಲ ಕೇಳಬೇಡಿ ನೀವೀಗ. ಕರು ಹಜ್ಜಿ ಯಾಕೆ ಬಿತ್ತಿ, ಯಾಕೆ ಬಿಚ್ಚಿದೆ ಗೊತ್ತಾ? ನಾನು ಕಟ್ಟಿತ್ತು ಬಿಚ್ಚಿದೆ, ಕಟ್ಟಿದ್ರೆ ಯಾಕೆ ಬಿಚ್ಚಬೇಕು? ನನ್ನ ಸ್ವಭಾವನೇ ಹಾಗೆ, ಕಟ್ಟು ಬಿಚ್ಚೋದಕ್ಕೆ ನಾ ಬಂದವನು ಅಂತ ಹೇಳ್ತಾನೆ ಕೃಷ್ಣ. ನಾ ಕಟ್ಟು ಬಿಚ್ಚೋದಕ್ಕೆ ಬಂದಿರೋನು. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ, ಎಷ್ಟು ಶಾಸ್ತ್ರಾರ್ಥ ತುಂಬಿದೆ. ವಾದರಾಸ ಅವಳು ಬರೀತಾರೆ, ಅವ್ರ ಹೆಸರಿಗೆ ಬೈತಾರೆ, ಒಳಗೆ ಸ್ತೋತ್ರ ಮಾಡ್ತಿದ್ದಾರೆ ಅಂತ ಹೇಳುತ್ತಾರೆ. ಭಾವಿ ವಿಮುಕ್ತಿ ಬೀಜಂ ನಿಂದಾಸ್ತುತಿ ಅಂದ್ರೆ ಹೇ, ಅವ್ರು ಬೈಲಕ್ಕೆ ಹೋದ ಉತ್ತರ ಗೊತ್ತಾಗ್ಬಿಡ್ತಿತ್ತಂತವ್ರಿ ತಮಾಷೆ. ಬೈಲಕ್ಕೆ ಅಂತ ಹೋಗ್ತಿದ್ದಾರೆ, ಅರೆ ಇಂಥವ್ನು ಬೈದ್ಬಿಟ್ರಲ್ಲ ನಾವೀಗ. ಕೃಷ್ಣ ಸರ್ವೋತ್ತಮದ ಜ್ಞಾನ ಬರ್ತಿತ್ತಂತೆ ಅಂದ್ರೆ ಕೃಷ್ಣನ ಕಾರ್ಯಗಳ ಚಿಂತನೆ ಆತನ ಮಹಾತ್ಮ್ಯದ ಚಿಂತನೆಗೆ ದಾರಿ ಮಾಡಿಕೊಡ್ತಿತ್ತು ಅಂತ ಅರ್ಥ. ಇದು ದೇವ ಗೋಪಿಯರು ಕಂಡಂತ ಸತ್ಯ, ಇದನ್ನು ಹೇಳ್ತಾ ಹೋಗ್ತಾರೆ. ಆ ಸಮಯದೊಳಗೆ ಒಬ್ಬೊಬ್ಬರು ಹೇಳಿಲ್ಲಂತೆ ಕೃಷ್ಣ, ಇವತ್ತು ಮಾತ್ರ ಮನೆಯ ಪದಾರ್ಥನೇ ಮುಟ್ಲಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಹಾಲು ಮೊಸರು ಬೆಣ್ಣೆ ಯಾವುದು ಮುಟ್ಲಕ್ಕೆ ಸಾಧ್ಯ ಇಲ್ಲ, ಯಾತಕ್ಕೆ ಅಂತ ಕೇಳಿದರೆ, ಇವತ್ತು ನಾವು ಮೀಸಲಿಟ್ಟಿದ್ದೇವೆ. ಯಾರಿಗೆ ಮೀಸಲಿಟ್ಟಾಗ ಈಗ ಹಳ್ಳಿಗರ ಪದ್ಧತಿ ಏನು ಗೊತ್ತಾ, ಅವತ್ತು ರಾಜ ಮಹಾರಾಜರು ಬಂದರೂ ಅದು ತೆಗೆಯೋದಿಲ್ಲ, ಆಗೋಯ್ತು ಮೀಸಲು ಅಂತ ಇಟ್ಬಿಟ್ರೆ ಆಗೋಯ್ತದೆ 100% ಅದು ಗಟ್ಟಿ, ಒಂದು ಚೂರು ಬಳಸೋದಿಲ್ಲ ಅವತ್ತಿನ ದಿವಸ, ಅಷ್ಟು ಶ್ರದ್ಧೆ ಅವರೇ ಪಾಪ. ಏನ್ ಮಾಡಿದ್ರು ತೆಗಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಕೇಳ್ತಾರೆ, ಹೌದಾ, ಯಾರಿಗೆ ಮೀಸಲಿಟ್ಟಿದ್ದೀರಿ ಹಾಗಿದ್ರೆ? ದೇವರಿಗೆ ಅಂತ ಹೇಳ್ತಾರೆ. ದೇವರಿಗೆ ಮೀಸಲಿಟ್ಟಿದ್ದೀರಾ? ತರ್ಹಿ ಅಹಮೇವ ದೇವಃ, ನಾನೇ ತಾನೇ ದೇವರು ಅಂತ ಜಲದಿಂದ ಹಾಕಿಬಿಟ್ಟಂತೆ ಮತ್ತೆ ಕೃಷ್ಣ. ಅಂದ್ರೆ ತಾನು ದೇವರು ಅಂತ ಕೃಷ್ಣ ತೋರಿಸಿಕೊಡ್ತಾ ಇದ್ದಾರೆ. ಇವತ್ತು ಉಳಿದವರಂದ್ರೆ ಅಂಧಂತಮ ಪ್ರವೇಶಂತಿ ಅವಿದ್ಯಾ ಉಪಾಸತೆ. ಕೃಷ್ಣ ಹೇಳ್ಕೊಂಡ್ರೆ ಅರ್ಜುನ ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಕೃಷ್ಣ ಹೇಳ್ಕೊತಾನೆ, ನಾವು ಪೂಜೆ ಮಾಡಿಬಿಡ್ತೇವೆ. ಇನ್ನೊಬ್ರು ಹೇಳ್ಕೊಂಡ್ರೆ ಎಲ್ಲ ಹುಚ್ಚು ತಲೆ ಕೆಟ್ಟಿದೆ ಅಂತ ಅರ್ಥ. ಇವತ್ತು ಕೃಷ್ಣನ ಮಾತು ಅಂದ್ರೆ ಕೃಷ್ಣನ ಮಾತೆ ಅದೆಲ್ಲ ಕೇಳಿದ್ರಂತೆ. ನಿನ್ನ ಮಗನ್ ನೋಡಿದ್ವಿ, ಬೇಸರ ಆಗೋಯ್ತು, ಕೊನೆಗೆ ಕಟ್ಟಿಬಿಡೋಣ ಅಂತ ಯೋಚನೆ ಮಾಡಿದ್ವಿ, ಕಂಬಕ್ಕೆ ಕಂಬ ಕಟ್ಟೋಣ ಅಂತ ಯೋಚನೆ ಮಾಡಿದ್ವಿ, ಆದ್ರೆ ಕಟ್ಟಲಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ನಮಗೆ ಕಥೆ ಗೊತ್ತಲ್ಲ, ಒಳ್ಳೆ ಕಟ್ಟರೆ ಒಳ್ಳೆ ಹೇಳ್ಕೊಂಡು ಹೋಗಿಬಿಟ್ಟ, ನಾವು ಕಂಬ ಕಟ್ಟಿ ಕಂಬ ಹೇಳ್ಕೊಂಡು ಹೋದ್ರೆ ಹಾಲು ಮೊಸರು ಹೋಯ್ತು, ಮನೆನೂ ಹೋಯ್ತು, ತಪ್ಪಂತ ಮನೆ ಬೀಳುತ್ತ ಆಮೇಲೆ. ಆದ್ರಿಂದ ಕಟ್ಟಲಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು. ಕೃಷ್ಣನ ಮಾತು ಹೇಗೆ ಗೊತ್ತಿದೆ ನೋಡಿ, ಇನ್ನೊಂದು ಸೈಡ್ ಮಹತ್ವದ ಮುಖವನ್ನೇ ನೋಡ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಅವರೆಲ್ಲ ಉಭಯವಾದಗಳಲ್ಲಿ ಅವರಿಗೆ ಅರ್ಥ ಆಯ್ತಂತೆ. ಆ ಯಶೋಧೆ ನೋಡ್ತಾಳೆ, ನಾನು ಉತ್ತರ ಕೊಡೋಕೆ ಕಾರಣವೇ ಇಲ್ಲವಲ್ಲ ಅಂದಂತೆ ಯಶೋಧೆ. ಉತ್ತರ ಕೊಡಬೇಕಾಗಿಲ್ಲ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆಯಲ್ಲ ಅಂತ ಕೇಳ್ತಾರೆ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆಯಲ್ಲ ಅಂತ ಶ್ರೀಮಂತ ಅಷ್ಟು ಖರ್ಚು ಮಾಡೋದು ಅಂತ ಕೇಳಿದರೆ, ಶ್ರೀಮಂತ ಅದು ನೀವೇ ಹೇಳಿದ್ದೀರ ಅದು ಖರ್ಚು ಮಾಡ್ತಾರೆ, ಅಲ್ಲೇ ಉತ್ತರ ಇದೆಯಲ್ಲ. ಇಮಿಡಿಯೇಟ್ ಆಗಿ ಯೋಚನೆ ಮಾಡೋ ಕಾರಣನೇ ಇಲ್ಲ, ಅವರಿಗೆ ಅರ್ಥ ಆಯ್ತಂತೆ. ಸ್ತೋತ್ರ ಮಾಡ್ತಾ ಇದ್ದಾರೆ, ಇಂಥ ಯಶೋದೆ ಕೃಷ್ಣರನ್ನ ಎತ್ಕೊಂಡು ಓಡಾಡ್ತಾ ಇದ್ದಾಳೆ, ಹಿಂದಿಂದ ಕೃಷ್ಣ ಬರ್ತಾ ಇದ್ದಾನೆ. ಏನು ಸುಕೃತವ ಮಾಡಿದಳು ಯಶೋದೆ, ಏನು ಸುಕೃತವ ಮಾಡಿದಳು. ನಿಜವಾಗಲೂ ಕೂಡ ವಾದಿರಾಜ ಸ್ವಾಮಿಗಳ ಮಾತು ಎಷ್ಟು ಭಕ್ತಿಪೂರ್ವಕವಾಗಿ ಕೊಂಡಾಡಿದ ಕಥೆ ಅದು. ಸಂಸ್ಕೃತದಲ್ಲಿ ಅವರೇ ಬರೀತಾರೆ, ಜಿಮ್ವಾ ತಪ್ಯತ ತಪೋಶ್ಯ ಜನನಿ ಯಸ್ಯೇದೃಕ್ ಫಲಂ. ರುಕ್ಮಿಣೀಶದಲ್ಲಿ ಮಾತ್ರ ಕನ್ನಡದಲ್ಲಿ ಹಾಗೆ ಬರೆದಿದ್ದಾರಷ್ಟೇ. ಕಿಂವಾ ತಪ್ಯಸ ತಪೋಶ್ಯ ಜನನಿ, ಏನ್ ತಪಸ್ ಮಾಡಿದ್ದೋ ಈ ಯಶೋದೆ ಅಂತ ಹೇಳಿದ್ದಾರೆ. ಅಂತ ಪುಣ್ಯವತಿಯಾಗಿ ಇದ್ದಾಳೆ, ಹಾಗೆ ಸಾಮಾನ್ಯಳಲ್ಲ. ಒಬ್ಬ ವಸು ಪತ್ನಿಯಾಗಿ, ದ್ರೋಣ ಅಂತಕ್ಕಂಥ ವಸುವೆ ನಂದಗೋಪನಾಗಿರ್ತಾನೆ, ಆ ತರ ಹೆಂಡತಿ ಧರಾ ಅಂತ ಹೆಸರು. ಅವಳೇ ಭೂಲೋಕದಲ್ಲಿ ಯಶೋದೆಯಾಗಿ ಹುಟ್ಟಿರು. ಅದು ಸಾಮಾನ್ಯರಲ್ಲ ಎಲ್ಲ ಕೂಡ ಕೃಷ್ಣನಿಗೆ ಸೇವೆ ಮಾಡಬೇಕು ಅಂತೇಳಿ ಜನ್ಮ ಜನ್ಮಗಳ ಸಾವಿರ ಸಾವಿರ ವರ್ಷಗಳ ತಪಸ್ಸು ಮಾಡಿ ಬಂದವರೇ ಹೊರತು ಸಾಮಾನ್ಯ ಬಂದವರಲ್ಲ. ಅವರು ಒಂದು ಎಲ್ ಐ ಸಿ ಪಾಲಿಸಿ ಮೆಚ್ಯೂರ್ ಆಗಿ ಬರ್ತಿರ್ಲಿಕ್ಕೆ ಎಷ್ಟು ಬಂತೀರಿ ದುಡ್ಡು ಅಂತ ಇಷ್ಟು ಬಂತು ಅಬ್ಬ ಅಂತ ಕೇಳಿದ್ರೆ, ಎಷ್ಟು ವರ್ಷ ಇಟ್ಟಿದೆ ಗೊತ್ತಾ ಏನ ಅಂತ ಹೇಳಿದ್ದಾರೆ. ಎಷ್ಟು ವರ್ಷ ಈ ಪ್ರೀಮಿಯಂ ಕಟ್ಟಿ ಕಟ್ಟಿ ಕೊನೆಗೆ ಅಲ್ಲಿಗೆ ಬಂದಿರುತ್ತೆ. ಇವತ್ತು ಏಕದಂ ಬಂದಿದ್ದಲ್ಲ ಅದೆಲ್ಲ ಕೂಡ ಅನೇಕ ವರ್ಷಗಳ ಸಾಧನೆಯ ಫಲ. ಲಕ್ಷಾಂತರ ರೂಪದಲ್ಲಿ ಬಂದರೆ ಅನೇಕ ಕೋಟಿ ಜನ್ಮಗಳ ಫಲ ಇತ್ತ ಕೃಷ್ಣನನ್ನ ಎತ್ಕೊಳ್ತಕ್ಕಂಥ ಭಾಗ್ಯ ಅವಳಿಗೆ ಕೊಟ್ಟಿದೆ. ಸರಿ, ಕೃಷ್ಣನಿಗೆ ಯಾತಕ್ಕೆ ಬೆಣ್ಣೆ ಹಾಲು ಕಂಡು ಭಾರಿ ಪ್ರೀತಿ ಈತನಿಗೆ, ನವನೀತ ಅಂದ ಕೃಷ್ಣನಿಗೆ ಯಾತಕ್ಕೆ ಅಷ್ಟು ಪ್ರೀತಿ ಅಂತ ಕೇಳಿದರೆ, ಇದನ್ನ ಯಾರು ಹೇಳಕ್ ಹೋಗಲೇ ಇಲ್ಲ. ಕೃಷ್ಣನಿಗೆ ಭಾರಿ ಆಸೆ ಹುಡುಗ ಪಾಪ ಅಂತ ಅನ್ಕೊಂಡ್ಬಿಡ್ತಾರೆ. ಕೃಷ್ಣನಿಗೆ ನವನೀತ ಅಂದ್ರೆ ಭಾರಿ ಪ್ರೀತಿ ಅಂತ ಒಳಗಟ್ಟನ ಬಿಡಿಸಿದ ಮತ್ತೆ ಶ್ರೀಮದ್ ಆಚಾರ್ಯರೇನೆ. ಅವ್ರು ಹೇಳ್ತಾರೆ, ಕೃಷ್ಣ ಯಾರು ಗೊತ್ತಾ? ಕೃಷ್ಣ ಯಾರು? ಸಾಕ್ಷಾತ್ ನಾರಾಯಣ. ಅಷ್ಟು ಗೊತ್ತಾದ್ರೆ ಬೆಣ್ಣೆ ಯಾರು ಗೊತ್ತಾ ಅಂತ ಆಮೇಲೆ ಕೇಳುತ್ತಾರೆ. ಕೃಷ್ಣ ಯಾರು ಗೊತ್ತಾ? ನಾರಾಯಣ. ಬೆಣ್ಣೆ ಯಾರು ಗೊತ್ತಾ? ನಮಗೆ ಬೆಣ್ಣೆ ಏನು ಗೊತ್ತು? ತುಪ್ಪ ಕಾಯಿಸಿ ಗೊತ್ತೇ ಹೊರತು ತಿಂದು ಹೊರತು ಬೆಣ್ಣೆ ಯಾರು ಅಂತ ಯೋಚನೆ ಮಾಡಿಲ್ಲ. ಬೆಣ್ಣೆಯಲ್ಲಿ ಸಾಕ್ಷಾತ್ ವಾಯುದೇವರಿದ್ದಾರೆ ಅಂತ ಹೇಳಿದ್ದಾರೆ. ಕೃಷ್ಣ ನಾರಾಯಣ ಬೆಣ್ಣೆ ವಾಯುದೇವರು. ಹರಿವಾಯುಗಳು ಹೇಗಿರ್ತಾರೆ? ಯಾವಾಗಲೂ ಕೂಡ ಆವವನು ದೇಹದೊಳಗಿರಲು ಹರಿತಾ ನಿರುವ, ಆವವನು ತೊಲಗಿ ಹರಿತಾ ತೊಲಗುವ. ಅದಕ್ಕೆ ಮನೆ ಮನೆಗಳಿಗೆ ಹೋಗಿ ಕೃಷ್ಣ ನವನೀತವನ್ನು ತಗೊಂಡು ತಗೊಂಡು ತಿದ್ದಿದ್ದಂತೆ. ಅಂದ್ರೆ ವಾಯುದೇವರದ್ದು ಅಷ್ಟು ಹುಡುಕಿ ಹುಡುಕಿ ತಗೋತಾರೆ ಅಂತ ಭಗವಂತ. ವಾಯುದೇವರನ್ನ ಹುಡುಕಿ ಹುಡುಕಿ ಮನೆ ಮನೆಗೆ ಹೋಗಿ ತಗೋತಾ ಇದ್ದಾನಂತೆ ಕೃಷ್ಣ. ಮನೆ ಮನೆಗಳಲ್ಲಿ ಬೆಣ್ಣೆ ಅಂದ್ರೂ ಒಂದೇ, ಮನೆ ಮನೆಗಳಲ್ಲಿ ವಾಯುದೇವರು ಅಂದರೆ ಅದು ಕೃಷ್ಣ ಎಲ್ಲ ತಿಂದಾಕ್ತಿದ್ದಂತೆ. ಬರೀ ತಿನ್ನೋದಲ್ಲ, ಮೈಗೆಲ್ಲ ಹಚ್ಕೊಂಡ್ಬಿಡ್ತಿದ್ದಂತೆ. ಆಮೇಲೆ ಕೃಷ್ಣ ಕೃಷ್ಣರಿಗೆ ಬೆಣ್ಣೆ ಅಲಂಕಾರ ಮಾಡ್ತಾರಲ್ಲ, ಯಾತಕ್ಕೆ ಗೊತ್ತೇನು? ಕೃಷ್ಣ ಮೈಗೆಲ್ಲ ಬೆಣ್ಣೆ ಹಚ್ಕೊಂಡು ನೆನಪು ಮಾಡಕ್ಕದ್ರಲ್ಲ ಕೂಡ ಮೈಗೆಲ್ಲ ಬೆಣ್ಣೆ ಹಾಕಿ ಹಚ್ಕೋತಾನೆ ಅಂತ ಕೇಳಿದರೆ, ಕೃಷ್ಣನಿಗೆ ವಾಯುದೇವರು ಎಷ್ಟು ಪ್ರೀತಿ ಅಂದರೆ ಮೈಗೆ ಹಚ್ಕೊಂಡ್ಬಿಡ್ತಾನಂತೆ, ಆಲಿಂಗನ ಮಾಡ್ಕೊಂಡ್ಬಿಡ್ತಾನಂತೆ. ಸಹಭೋಗ ಕೊಟ್ಟಿದ್ದಾನೆ ಅಂತ ಅರ್ಥ. ಹನುಮಂತ ದೇವರಿಗೆ ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಸ್ತಿಷದಮುಂ ಪರಮಾಭಿತುಷ್ಟ. ಎಷ್ಟು ಮಾರ್ಮಿಕವಾದ ಸಂದೇಶ! ಭಾಗವತ ಕಥೆ ಕೇಳ್ತಾ ರಾಮಾಯಣ ಕೇಳಿದಾಗ ಆಗುತ್ತೆ ನಮಗ. ಭಾಗವತದ ಕಥೆ ರಾಮಾಯಣದ ಕಥೆಯಾಗಿ ನಮಗೆ ಮಾನ್ಯವಾಗುತ್ತೆ. ಹನುಮಂತನನ್ನ ಗಾಢ ಆಲಿಂಗನ ಮಾಡಿಕೊಂಡ, ಅದೇ ಹನುಮಂತನಾದ ಬೆಣ್ಣೆಯನ್ನ ಮೈಗೆಲ್ಲ ಹಚ್ಕೊಂಡ್ಬಿಟ್ಟ ಕೃಷ್ಣ. ಇದು ಅದರ ಅಂತರಾರ್ಥ. ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋದರೆ ಈ ನವನೀತ ಚೌರ್ಯದ ಕಥೆ ದೊಡ್ಡದಾಗಿ ನಮಗೆ ಅರ್ಥ ಆಗುತ್ತೆ. ನಮ್ಮನೆಗೂ ಕೃಷ್ಣ ಬರ್ತಾನ ಅಂತ ಮುಂದಿನ ಸಮಸ್ಯೆ. ನಮ್ಮನೆಗೂ ಕೃಷ್ಣ ಬರ್ತಾನ? ಬರ್ತಾನೆ. ಯಾವಾಗ? ನವನೀತ ಎದುರ ಬರ್ತಾನೆ. ಗೋಪಗೋಪಿಯರ ಮೇಲೆ ಯಾತಕ್ಕೆ ಬಂದ, ಅವ್ರ ಮುಖ ನೋಡಿ ಬರಲಿಲ್ಲ. ಅವರು ಬೇಕಾದ್ರೆ ಅವ್ರ ಕರ್ಕೊಂಡು ಹೋಗ್ತಿದ್ದ ಕೃಷ್ಣ. ಬೆಣ್ಣೆ ಮಾತ್ರ ತಗೊಂಡು ಹೋದ. ಬೆಣ್ಣೆಗೋಸ್ಕರ ಬಂದೆ, ನಿಮಗೋಸ್ಕರ ಬರಲಿಲ್ಲ ಅಂತ ಹೇಳಿದ್ದಾರೆ. ಬೆಣ್ಣೆಗೋಸ್ಕರ ಬಂದು ನಾವು ಊಟಕ್ಕೆ ಪಾಠಕ್ಕೆ ಹೋಗೋದಿಲ್ಲ, ಮಠಕ್ಕೆಲ್ಲ ಯಾತಕ್ಕೆ ಹೋಗ್ತೇವೆ, ಪಾಠಕ್ಕಲ್ಲ ಊಟಕ್ಕೆ ಮಾತ್ರ. ಆ ಟೈಪ್. ಏ ಊಟಕ್ಕೆ ಬಂದು ಪಾಠಕ್ಕೆ ಅಲ್ಲ ಅಂತಾರೆ. ಮತ್ತೆ ಪಾಠಕ್ಕೆ ಬಂದ್ರೆ ಅದಕ್ಕೆ ಏ ಅಲ್ಲ ದೇವರಾಣಿ ಅಲ್ಲ, ಮತ್ತೆ ಊಟಕ್ಕೆ ಬಂದಿದ್ದೆ. ಎಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಭಯ ಪಾಪ ಅವನಿಗೆ. ಪಾಠಕ್ಕೆ ಹೋಗ್ತಾರೆ ರಿಟೈರ್ ಆಯ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ಪಾಠಕ್ಕೆ ಹೋಗ್ತಾರೆ ರಿಟೈರ್ ಆಯ್ತು, ಏನೋ ಪಾಪ, ಏನು ಎಡವಟ್ಟಾಗಿರ್ಬೇಕು ಮನೆಯೊಳಗೆ. ಊಟಕ್ಕೆ ಹೋಗ್ತಾರೆ ಹೆಲ್ತ್ ಭಾರಿ ಚೆನ್ನಾಗಿದೆ ಅಂತ ಅರ್ಥ. ಎಷ್ಟು ದೊಡ್ಡ ಜನ ಇರ್ತಾರೆ. ಕೃಷ್ಣ ನಿಮ್ಮ ಮುಖ ನೋಡ್ಕೊಂಡು ಬರಲಿಲ್ಲ, ನಾನು ಬೆಣ್ಣೆ ಮುಖ ನೋಡ್ಕೊಂಡು ಬಂದೆ ಅಂತ ಹೇಳಿದ್ದ. ಇವತ್ತು ನಮ್ಮನೆಗೂ ಕೃಷ್ಣ ಬರ್ಬೇಕಾದ್ರೆ ನಾವು ಬೆಣ್ಣೆ ಇಟ್ಕೊಂಡು ಬಿಟ್ರೆ ಗೊತ್ತಾಗ ಮನೆ ಮತ್ತೊ ಬರ ಮಾದವರು ಬೆಣ್ಣೆ ತಗೊಳ್ಳೋ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಎಲ್ಲರೂ ಬೆಣ್ಣೆ ತಗೊಳಕ್ ಶುರು ಮಾಡ್ತಾರೆ. ಆ ಬೆಣ್ಣೆ ತಗೋಬೇಡಿ. ನವನೀತ ಅಂದ್ರೆ ಏನು? ಬೆಣ್ಣೆ. ಬೆಣ್ಣೆ ಅಂದ್ರೆ ಏನು? ವಾಯುದೇವರು. ನಿಮ್ಮ ಮನೆಯಲ್ಲಿ ವಾಯುದೇವರು ಇದ್ರೆ ಬಂದೇ ಬರ್ತಾನೆ ಭಗವಂತ. ವಾಯುದೇವರು ಯಾರು? ಸರ್ವಮೂಲ ಗ್ರಂಥಗಳೇ ವಾಯುದೇವರಾದ್ದರಿಂದ ಯಾರ ಮನೆಯಲ್ಲಿ ಸರ್ವಮೂಲ ಗ್ರಂಥಗಳಿರುತ್ತೋ ಕೃಷ್ಣ ಹುಡುಕೊಂಡು ಬರ್ತಾನೆ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಮನೆ ಬರೋ ಚಾನ್ಸಸ್ ಇರೋದಿಲ್ಲ. ಇದ್ರತಾನೆ ಸರ್ವಮೂಲ ಅಂದ್ರೆ ಏನದು, ಯಾವ ಪ್ರಾಣಿ ಅಂತ ಕೇಳಿದೆ ಏನ್ ಮಾಡ್ಬೇಕಾದ್ರೆ. ಸರ್ವಮೂಲ ಗ್ರಂಥಗಳು ಯಾರು? ಮಾಧ್ವರಿ ತುಂಬಾ ಅಂದ್ರೆ ಮಾಧ್ವರಿ ಬಿತ್ತು ಬೇರೆಯವರಿಗೆ ಗೊತ್ತಿರೋ ಚಾನ್ಸಸ್ ಇದೆ, ಮಾಧ್ವರಿಗೆ ಗೊತ್ತಿರೋ ಚಾನ್ಸಸ್ಸೇ ಇಲ್ಲ. ಈಗ ಓದ ಅಭ್ಯಾಸನೇ ಕಡಿಮೆ ಆಗ್ತಾ ಇದೆ ಜನ ಬೆಳಗಾಗಿ ಬಿಟ್ಟು. ಸರ್ವಮೂಲ ಗ್ರಂಥ ಅಂದ್ರೆ 32,000 ಬದ್ಧಾಚಾರ ಬರೆದ ಅಕ್ಷರ. ಒಂದೊಂದು ಅಕ್ಷರದಲ್ಲಿ ಭಗವಂತನ ಎಷ್ಟು ಸಾಲಿಗ್ರಾಮಕ್ಕಿಂತ ಜಾಸ್ತಿ. ಸಾಲಿಗ್ರಾಮ ಅಷ್ಟು ರೂಪ ಇಲ್ಲ ಸಾಲಿಗ್ರಾಮದೊಳಗೆ. ಸರ್ವಮೂಲದಲ್ಲಿ ಅಷ್ಟು ಭಗವದ್ ರೂಪಗಳು ಸಾಲಿಗ್ರಾಮದಲ್ಲಿ ಇಲ್ಲ. ಆದ್ರಿಂದ ಸಾಲಿಗ್ರಾಮ ತೆಗೆ ಬಿಡಬ ಇಟ್ಕೋಬಾರ್ದಂತ ಅರ್ಥ ಅಲ್ಲ. ಮತ್ತೆ ಸರಾಮ ಇರಲಿ ಇರಲೇಬೇಕು. ಅದಕ್ಕಿಂತ ಜಾಸ್ತಿ ಸುರಮೂಲ ಇರಬೇಕು. ಸಾಲಿಗ್ರಾಮ ಮಾತಾಡೋದಿಲ್ಲ, ಸುರಮೂಲ ಮಾತಾಡುತ್ತೆ. ಸಾಲಿಗ್ರಾಮ ಪಾಠ ಕೇಳಕ್ಕೆ ಬರೋದಿಲ್ಲ, ಸುರಮೂಲ ಪಾಠ ಕೇಳಕ್ಕೆ ಬರುತ್ತೆ ನಮಗೆ. ಸುರಮೂಲ ಸಾಲಿಗ್ರಾಮ ಪೂಜೆ ಮಾಡಿ ಪುಣ್ಯ ಕಟ್ಟಿಕೊಂಡಿರ್ಬೇಕು, ಆ ಮಾತು ಬೇರೆ. ಅಂತೂ ನಮಗೆ ಮಹತ್ವ ಗೊತ್ತಿಲ್ಲ ಅನ್ನೋದು ಭಾರಿ ದುರಂತ ಅದು. ಒಂದು ನಿಜವಾದ ಅರ್ಥದೊಳಗೆ ಯಾರು ಜ್ಞಾನ ಕಾರ್ಯಕ್ಕೋಸ್ಕರ ಹುಟ್ಟಿ ಬಂದಿದ್ದಾರೆ, ಮನುಷ್ಯ ಜನ್ಮವೇ ಅಂಥದ್ದು. ವೈಷ್ಣವ ಜನ್ಮ ಅಂದ್ರೆ ಎ ಕ್ಲಾಸ್ ಜನ್ಮ ಅದು. ಅಂಥಲ್ಲಿ ನಾವು ಓದೋದಿಲ್ಲ ಅಂದ್ರೆ ಯಾವಾಗ ಓದೋದು ಹಾಗಿದ್ರೆ? ಇವತ್ತು ಕಾಲೇಜಿನಲ್ಲೇ ಪಾಠ ಆಗೋದಿಲ್ಲ, ಇನ್ನೆಲ್ಲ ಆಗಬೇಕಾಗಿದ್ದ ಲೆಕ್ಕ ಹಾಕಿ ಬೀದಿಯಲ್ಲಾಗತ್ತ ಪಾಠ? ಇವತ್ತು ತತ್ರಾಪಿ ಜನ್ಮಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಮತ್ಪರತ್ವಂ. ಇಂಥ ಕಾಲದಲ್ಲಿದ್ದು ನಾವು ಇಂಥ ಜನ್ಮ ಬಂದಾಗ ನಾವು ಓದ್ದೆ ಹೋದರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಇವತ್ತು ಎಷ್ಟು ತಪ್ಪು ಮಾಡ್ತೇವೆ ಅಂತ ಹೇಳೋದಕ್ಕೆ ಸಾಕ್ಷಿ. ಗೋಪಗೋಪಿಯರ ಕಥೆ ಸರ್ವಮೂಲದ ಮಹಾತ್ಮೆಯ ಕಥೆಯಾಗುತ್ತೆ. ಕೃಷ್ಣ ಅದನ್ನು ತಗೊಂಡು ಹೋಗ್ತಾನೆ ಇದ್ದಾನಂತೆ. ಇದು ನವನೀತ ದೊಳು ವಾಯುದೇವರಿದ್ದಾರೆ, ಹರಿಕಥಾಮೃತ ಸಾರ ಪಂಚರಾತ್ರ ಅದೆಲ್ಲದರ ಹಿನ್ನೆಲೆಯಲ್ಲಿ ಮಾತು ಬರುತ್ತೆ. ಆಚಾರ್ಯ ಹೇಳ್ತಾರೆ, ನವನೀತ ಅಂತ ಏನು ತಿಳ್ಕೊಂಡಿದ್ದೀರಿ? ನವಂಹಿ ನೀತ ಮಾದದೆ ಒಂದು ಮಾತಿದೆ, ಬೆಣ್ಣೆಯಂಥ ಮನಸ್ಸು ಅಂತ ಒಂದು ಮಾತು ಉಪಯೋಗಿಸ್ತೇವೆ. ಬೆಣ್ಣೆಯಂಥ ಮನಸ್ಸು ಅಂದ್ರೆ ಮನಸ್ಸಿಗೂ ಬೆಣ್ಣೆಗೂ ಹೊಲಿಸಿಬಿಟ್ಟಿದ್ದಾರೆ. ಕೃಷ್ಣ ನವನೀತ ಚೋರ ಅಂದ್ರೆ ಏನು ಗೊತ್ತೇನೋ? ನವನೀತ ಅಂದ್ರೆ ಮನಸ್ಸು, ಮನಸ್ಸನ್ನು ಕದೀತಾ ಇದ್ದಾನೆ ಅಂತ ಅರ್ಥ. ಕೃಷ್ಣ ಗೋಪಗೋಪಿಯರ ಮನಸ್ಸನ್ನು ಕದೀತಾ ಇದ್ದಾನೆ. ಎಲ್ಲ ಕಳ್ಳರಿಗೂ ಕಂಪ್ಲೇಂಟ್ ಕೊಟ್ಟು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದನ್ನ ಕದ್ದ ಇನ್ನು ಕದ್ದ ಕಳ್ಳ ಪೊಲೀಸ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಅವನು ನನ್ನ ಮನಸ್ಸು ಕದ್ದು ಬಿಟ್ಟಿದ್ದಾನೆ ಅಂತ ಕೊಡಿ, ಕೇಸ್ ಬುಕ್ ಮಾಡ ಅಂತಾರೆ ಅವರು. ನಾವು ಬಂದು ನೋಡ್ತೇವೆ ಒಂದಿಷ್ಟು ಅಂತ ಹೇಳ್ತಾರೆ ಹೊರತು ಅವ್ರು ಕೇಸ್ ಬುಕ್ ಮಾಡೋದಿಲ್ಲ. ಕೃಷ್ಣ ಚಿತ್ತ ಚೋರ ಮನೋಹರ ಮನಸ್ಸು, ಲಕ್ಷ್ಮೀ ಮನೋಹರ ಉಳಿದವ್ರ ಮನಸ್ಸು ಕೇಳಬೇಕಾ? ಮಾ ಮನೋಹರ ಬಂದ ಅಂತ ಲಕ್ಷ್ಮೀದೇವಿ ಮನಸ್ಸನ್ನೇ ಭಗವಂತ ಕದೀತಾನಂತೆ. ಯಾರ ಮನಸ್ಸನ್ನು? ಒಳ್ಳೆಯವರ ಮನಸ್ಸನ್ನು ಭಗವಂತ ಬಿಡ್ತಾನೆ. ಆಧ್ಯಾತ್ಮಿಕವಾದ ಅಧ್ಯಾತ್ಮ ದೀಪಂ ಪುರಾಣಂ. ನಾವು ಲೌಕಿಕವನ್ನು ಲೌಕಿಕ ಮಾಡಿಕೊಂಡಿದ್ದೇವೆ ಅಲ್ಲ, ಅಧ್ಯಾತ್ಮವನ್ನು ಲೌಕಿಕ ಮಾಡಿಕೊಂಡಿದ್ದೇವೆ ಎಂಬುದೇ ಆಶ್ಚರ್ಯ. ಲೌಕಿಕವನ್ನು ಲೌಕಿಕ ಮಾಡಿಕೊಂಡ್ರೆ ದಡ್ಡ ಅಂತ ತಿಳ್ಕೋತಾರಷ್ಟೇ, ಅಧ್ಯಾತ್ಮ ಲೌಕಿಕ ಮಾಡಿಕೊಂಡ್ರೆ ಎಷ್ಟು ತಪ್ಪಾಗತ್ತೆ? ನಿಜವಾದ ಅರ್ಥದಲ್ಲಿ ಭ್ರಮೆಯ ಪರಾಕಾಷ್ಠೆಯನ್ನು ತಲುಪದಂತೆ ಆಗುತ್ತೆ. ಭಾಗವತ ಪುರಾಣದ ಮಾತು ಮಾತುಗಳು ಕೂಡ ಅಧ್ಯಾತ್ಮ ಚಿಂತನೆ ಆಗಬೇಕೇ ಹೊರತು ಲೌಕಿಕದತ್ತ ಮನಸ್ಸು ಹೋಗಬಾರದು ಅಂತ ಸಂದೇಶ ಕೊಡ್ತಕ್ಕಂಥ ಕೃತಿಯೇ ಅದು. ಕೃಷ್ಣ ಅಷ್ಟೆಲ್ಲ ಮಾಡ್ತಾ ಇದ್ದಾನಂತೆ, ಅವನ್ನೆಲ್ಲ ಮಾಡ್ತಾ ಭಕ್ತಿ ಹೆಚ್ಚಿಸ್ತಾ ಇದ್ದಾನಂತೆ. ತಾನು ಯಾರೊಂದು ತೋರಿಸಿಕೊಡ್ತಾ ಇದ್ದಾನೆ ಕಾರ್ಯಗಳಿಂದ, ತಾನು ಯಾರೊಂದು ತೋರಿಸಿಕೊಡ್ತಾ ಇದ್ದಾನಂತೆ. ಅದಕ್ಕೆ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚ ಯೇಯು ನನು ಮಧ್ವಶ್ಯ ನ ಮಾದೃಶೋ ಅಲ್ಪಬೋಧಾಹ. ಆಚಾರ್ಯರ ಗಮನ ಆಸನ ಮೊದಲಾದವುಗಳೆಲ್ಲ ಜ್ಞಾನದ್ವಾರ ಮೋಕ್ಷಕ್ಕೆ ಸಾಧನ ಅಂತ ಹೇಳೋದಾದರೆ, ನಾನು ಕೃಷ್ಣಸ್ಯ ಕೃಷ್ಣನ ಗಮನಾದಿಗಳು ಹೇಗಿರಬೇಕು ಯೋಚನೆ ಮಾಡಿ. ಹಾಗಿದ್ದಾಗ ಒಂದು ಸಲ ಯಾರೋ ಬಂದರು, ಭಾರಿ ಸಿಟ್ಟು ಬಂತು, ಹೇಳಿಬಿಟ್ಟು ಕೃಷ್ಣ ಯಶೋಧೆ ಬಂದು ಹೇಳಿದ್ರಂತೆ, ಅಮ್ಮ ಯಶೋಧೆ ಇಷ್ಟು ದಿವಸ ಏನೇನೋ ಹೇಳಿದ್ವಿ, ಕೃಷ್ಣ ಮಣ್ಣು ತಿಂದುಬಿಟ್ಟ ಇವತ್ತು ಅಂತ ಹೇಳ್ತಾರೆ. ಕೃಷ್ಣ ಮಣ್ಣು ತಿಂದುಬಿಟ್ಟ. ಆಗ ಯಶೋಧೆ ಮುಂದೆ ಹೇಳಿದ್ರಂತೆ, ಯಶೋಧೆ ನೋಡ್ತಾಳೆ ಭಾರಿ ಸಿಟ್ಟು ಬಂತಂತೆ. ಹಲೋ ಕೃಷ್ಣ ಮಣ್ಣು ಯಾಕೆ ತಿಂದಿ, ಯಾರೇ ಯಾಕೆ ತಿಂದಿ ಅಂತ ಕೇಳಿದ್ರೆ, ಅಮ್ಮ ನಾ ಮಣ್ಣು ತಿಂದಿಲ್ಲ, ನಾಂಭಕ್ಷಿತವಾನಂಬ ನಾನು ತಿನ್ನಲಿಲ್ಲ ಅಮ್ಮ. ಇಷ್ಟು ಜನ ಹೇಳ್ತಾರಲ್ಲ ಸರ್ವೇ ಮಿಥ್ಯಾಭಿಶಂಸಿನಃ, ಎಲ್ಲ ಸುಳ್ಳು ಹೇಳ್ತಾರೆ. ಎಷ್ಟು ಮಾರ್ಮಿಕವಾದ ಮಾತು. ಯಾಕೆ ಗೊತ್ತಾ? ಮಣ್ಣು ಒಂದು ಪ್ರಾಕೃತ ವಸ್ತು, ಭಗವಂತ ಪ್ರಾಕೃತ ವಸ್ತು, ಅಪ್ರಾಕೃತರಿಗೆ ಪ್ರಾಕೃತ ಯಾಕೆ ಬೇಕಾಗಿದೆ? ಮತ್ತೆ ಅವ್ರು ಸುಳ್ಳು ಹೇಳ್ತಾರೆ, ಅರ್ಥನೆ ಮಾಡಿಕೊಂಡಿಲ್ಲ ಅಂತ ಅರ್ಥ. ಅರ್ಥನೆ ಮಾಡಿಕೊಂಡಿಲ್ಲ ಅವರು. ಅಣ್ಣ ಬಲರಾಮ ಹೇಳ್ತಾನೆ, ಅಣ್ಣನೂ ಸುಳ್ಳು ಹೇಳ್ತಾನೆ. ಏನು ಎರಡು ನಾಳಿಗೆ ಮೊದಲೇ ಎರಡು ನಾಳಿಗೆ ಪಾಪ ಶೇಷದೇವರಿಗೆ ಇಲ್ಲಿ ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಈ ಮಟ್ಟಿಗೆ ಎರಡು ನಾಳಿಗೆ ಸಾರ್ಥಕವಾಯ್ತು ಅವರಿಗೆ. ಮತ್ತೇನ್ ಮಾಡಿದ್ದೆ ಅಮ್ಮ, ಇವರೆಲ್ಲ ಹೇಳ್ತಾರೆ ಅಂತ ಕೇಳಬೇಡ, ನಿನ್ನ ಕಣ್ಣಿದೆ ನಾನು ಬಾಯಿ ತೆಗಿತೆ ನೋಡಿಬಿಡು ಅಂತ ಹೇಳಿದ. ಎಷ್ಟು ದೊಡ್ಡ ಸಂದೇಶ ಗೊತ್ತಾ ಇದು? ಪ್ರತ್ಯಕ್ಷ ಯೋಗ್ಯ ವಿಚಾರದ ಬಗ್ಗೆ ಇನ್ನೊಬ್ಬರು ಮಾತು ಕೇಳಬಾರದು ಅಂತ ಅರ್ಥ. ನಹಿ ದೃಷ್ಟೇ ಬಲವತ್ ಕಿಂಚಿತ್ ಪ್ರಮಾಣಂ, ತತ್ವೋದ್ಯೋತದಲ್ಲಿ ಆಚಾರ್ಯರ ಮಾತಿತ್ತು. ಪ್ರತ್ಯಕ್ಷ ಯೋಗ್ಯ ವಿಚಾರದ ಬಗ್ಗೆ ಬಸ್ ಎಷ್ಟೊತ್ತಿಗೆ ಅಂತ ಕೇಳಿದ್ರೆ ವೇದವಾಕ್ಯ ನೋಡೋಣ ಅಂತ ಕುದುರೆ ಮಾಡಬೇಕು. ಅದಕ್ಕೆ ಬಸ್ ಎಷ್ಟೊತ್ತಿಗೆ ಇದೆ ಮೈಸೂರಿಗೆ ಅಂತ ಕೇಳಬೇಕಾಯ್ತು, ವೇದ ತಗೊಂಡು ಗುಡ್ಸತ್ತಿಗೆ ಅಂತ ಏನೇ ಅರ್ಥ? ಅದಕ್ಕೀಗ ಪ್ರತ್ಯಕ್ಷ ಯೋಗ್ಯ ವಿಚಾರದ ಬಗ್ಗೆ ಪ್ರತ್ಯಕ್ಷದ ಮೂಲದ ಆಧಾರ ತಗೋಬೇಕೇ ಹೊರತು ಬೇರೆ ಅಲ್ಲ. ಅತೀಂದ್ರಿಯ ವಿಚಾರ ಬಂದಾಗ ನಾವು ಟೈಮ್ ಟೇಬಲ್ ತೆಗೆದ ಫ್ರೆಂಡನ್ನು ಕೇಳೋಕ್ಕಾಗೋದಿಲ್ಲ, ವೇದವಾಕ್ಯಗಳನ್ನೇ ಕೇಳಬಹುದು. ಶಾಸ್ತ್ರ ಯೋನಿತ್ವ ಅಥವಾ ಅಲ್ಲಿಗೆ ಹೋಗಬೇಕು. ಇವತ್ತು ಕೃಷ್ಣನ ಕಥೆ ಕೇಳಬೇಕಾದ್ರೆ ಎಷ್ಟು ಗಂಭೀರ ಯೋಚನೆ ಮಾಡಬೇಕು. ಅಲ್ಲಿ ಹೇಳ್ತಾರೆ, ಅಮ್ಮ ನಾನು ಮಣ್ಣು ತಿಂದಿದ್ದು ಪ್ರಕೃತ ವಸ್ತು, ಕಣ್ಣಿಗೆ ಕಾಣೋದು ಪ್ರಾಕೃತ, ನಾನು ಬಾಯಿ ತೆಗಿತೇನೆ, ನಿನ್ನ ಕಣ್ಣಿದೆ ನೋಡು ಈಗ. ಆಚಾರ್ಯ ಹೇಳ್ತಾರೆ, ಭಗವಂತ ಹೇಳ್ತಾರೆ, ನಿನ್ನ ಕಣ್ಣು ಕೊಟ್ಟಿರೋದು ಯಾತಕ್ಕೆ ಅಂತ ಅರ್ಥ. ನಿನ್ನ ಕಣ್ಣು ಕೊಟ್ಟರೆ ಅದು ಉಪಯೋಗ ಮಾಡು, ಜಗತ್ ಸುಳ್ಳು ಅಂತ ಹೇಳ್ತಾರೆ ಅಂತ ಕೇಳ್ತೀಯಲ್ಲ, ಕಣ್ಣು ತೆಗೆದು ನೋಡು ಅಂತ ಅರ್ಥ. ವಿಶ್ವಮಿಥ್ಯಾ ದೃಶ್ಯತ್ವಾತ್ ಅಲ್ಲ, ವಿಶ್ವಂ ಸತ್ಯಂ ದೃಶ್ಯತ್ವಾತ್ ಅಂತ ಹೇಳಬೇಕು. ಕಣ್ಣಿಗೆ ಕಂಡ ಮೇಲೆ ಅದಕ್ಕೆ ಬಾಧೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಪಟು ಪ್ರತ್ಯಕ್ಷ, ಅದಕ್ಕೆ ಚೆನ್ನಾಗಿ ಕಣ್ಣು ತೆಗೆದು ನೋಡಮ್ಮ, ಇಲ್ಲೇ ಇದ್ದೇನೆ ನಾನು. ಬಾಯಿ ತೆಗೆದಂತ ನೋಡ್ತಾಳೆ ನೋಡ್ತಾಳೆ ನೋಡ್ತಾಳೆ, ಪರಮಾಶ್ಚರ್ಯವನ್ನು ಪಡ್ತಾಳೆ. ಅಲ್ಲಿ ಕಂಡಿದ್ದೇನು? ಇಡೀ ಬ್ರಹ್ಮಾಂಡ ಕಾಣಿಸ್ತಂತೆ. ಚತುರ್ದಶ ಭುವನಗಳು ಕಂಡದಂತೆ. ಅದರಲ್ಲೂ ಕೂಡ ಈ ಭೂಲೋಕ ಕಾಣಿಸ್ತಾ ಇದೆ. ಅಲ್ಲೂ ಜಂಬೂದ್ವೀಪ ಭರತವರ್ಷ ಭರತಖಂಡೆ ಕಾಣಿಸ್ತಾ ಇದೆ. ಯಮುನಾ ನದ್ಯಾಹ, ಗೋದಾವರಿ ತೀರ ಅಲ್ಲ, ಯಮುನಾ ತೀರದಲ್ಲಿ ಕಾಣಿಸ್ತಾ ಇದೆ. ತನ್ನ ಗೋಕುಲವನ್ನು ಕಾಣ್ತಾಳೆ, ತನ್ನ ಮನೆಯನ್ನು ಕಾಣ್ತಾಳೆ, ಅಲ್ಲಿ ತನ್ನನ್ನು ಕಾಣ್ತಾಳೆ, ತನ್ನ ಮುಂದೆ ಬಾಯ್ತಾ ಕೃಷ್ಣನ ಮತ್ತೆ ಕಾಣ್ತಾಳೆ. ಯಾವ ಟಿವಿಯಲ್ಲೂ ನೋಡೋರು ಕಾಣೋದಿಲ್ಲ, ಇನ್ನೊಂದು ಕಂಡೆ ಅಷ್ಟು ತಗೋತಾರೆ. ತಾವು ಕಾಣೋದಾಗಿದ್ರೆ ಇನ್ನೇನು ಮಾಡ್ತಿದ್ರು, ಲೆಕ್ಕನೇ ಇಲ್ಲ. ಯಶೋಧೆ ತನ್ನನ್ನೂ ಕಂಡುಕೊಂಡ್ಲಂತೆ ಕೃಷ್ಣನ ಬಾಯಿಯೊಳಗೆ. ಎಷ್ಟು ಆಶ್ಚರ್ಯ! ಕೃಷ್ಣನ ಬಾಯಿ ಎಂದರೆ ವೇದವ್ಯಾಸರ ಮುಖ ಅಂತ ಅರ್ಥ, ವೇದವ್ಯಾಸರ ಶಾಸ್ತ್ರ ಅಂತ ಅರ್ಥ. ಅಲ್ಲಿ ದೇವರ ಬಗ್ಗೆ ಅಷ್ಟೇ ಹೇಳಿಲ್ಲ, ನಮ್ಮ ಬಗ್ಗೆನೂ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಸ್ವರೂಪ ಜ್ಞಾನಕ್ಕೂ ಶಾಸ್ತ್ರಗಳೇ ಆಗಬೇಕು ಅಂತಕ್ಕಂಥ ಸೂಕ್ಷ್ಮ ವಿಚಾರವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಆಶ್ಚರ್ಯಪಟ್ಲಂತೆ, ಪರಮಾಶ್ಚರ್ಯಪಟ್ಲಂತೆ, ಭೀತ ಭೀತ. ಅರ್ಜುನನಿಗೆ ವಿಶ್ವರೂಪ ಕಂಡ ಗಾಬರಿಯಾಗಿದೆ ಇಲ್ಲಿ ಕೇಳಬೇಕಾ? ಆಗ ಕೃಷ್ಣ ಇಲ್ಲಿ ನೋಡಿ, ಯಶೋಧೆಯ ಮುಂದೆ ಬಾಯಿ ತೆಗೆದ, ಬ್ರಹ್ಮಾಂಡವನ್ನು ತೋರಿಸ್ತ. ಯುದ್ಧರಂಗದಲ್ಲಿ ಅರ್ಜುನ ಮುಂದೆ ಬಾಯಿ ತೆಗೆದ, ಬ್ರಹ್ಮಾಂಡವನ್ನೇ ತೋರಿಸ್ತ. ಇಲ್ಲಿ ಈ ಬ್ರಹ್ಮಾಂಡ ತೋರಿಸ್ತ, ಅಲ್ಲಿ ಶಾಸ್ತ್ರ ಬ್ರಹ್ಮಾಂಡವನ್ನು ತೋರಿಸಿದ. ಸರ್ವ ಗೀತಾರ್ಥ ಅಂತ ಹೇಳಿ ನ ಗೀತಾ ಸದೃಶಂ ಶಾಸ್ತ್ರಂ ಅಂತ ಶಾಸ್ತ್ರವನ್ನು ಭಗವಂತ ಕೊಡ್ತಾನೆ. ಅದೇ ಯಾರು ಬಾಯಿ ತೆಗೆದರೆ ಬ್ರಹ್ಮಾಂಡ ಕಾಣುತ್ತೋ ಅವನು ಪರಮಾತ್ಮ ಅಂತ ಅರ್ಥ. ಯಾರು ಬಾಯಿ ತೆಗೆದರೆ ಬ್ರಹ್ಮಾಂಡ ಕಾಣಿಸುತ್ತಲ್ಲ ಅವನು ಪರಮಾತ್ಮ. ಇವತ್ತು ಕಂಡವರು ಹೇಳ್ತಾರೆ, ರಾಣಿ ದೇವರು ಅಂತ ಯಾರು ಕರೆಸು, ಬಾಯಿ ತೆಗಿ ಅಂದ್ರೆ ಮುಗಿದೋಯ್ತು, ಸ್ವಲ್ಪ ಬಾಯಿ ತೆಗಿ. ಅಲ್ಲಿ ಬ್ರಹ್ಮಾಂಡ ಕಾಣಿಸೋದಿಲ್ಲ, ಬ್ರಹ್ಮಾಂಡದಷ್ಟು ಕೊಡೆ ಕಾಣುತ್ತೆ ಹೊರತು ಇನ್ನೇನು ಕಾಣೋದಿಲ್ಲ. ಅಂದ್ರೆ ಕಂಡ ಕಂಡವರನ್ನ ದೇವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಭಗವಂತ ಅಂತ ತಿಳ್ಕೋಬೇಕೆ ಹೊರತು, ಇವರು ತುಂಬಾ ಜನ ತಪ್ಪು ಮಾಡೋರಿದ್ದ, ದೇವರೇ ಇಲ್ಲ, ನಾವೇ ದೇವರು, ಎಷ್ಟು ಬಿರೋದು, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಎಷ್ಟು ಗ್ರಂಥ ಮಾತುಗಳಿವು! ಕೃಷ್ಣ ಇದನ್ನೆಲ್ಲ ತೋರಿಸ್ತಿರೋ ಜಾತಕ್ಕೆ, ದೇವರೇ ಕೃಷ್ಣ, ನೀನು ಕೃಷ್ಣ, ನಾವ್ಯಾರು ಕೃಷ್ಣನಲ್ಲ, ನಿನ್ನ ಎತ್ತರಕ್ಕೆ ಯಾರು ಬರ್ತಾರೆ, ಇದನ್ನು ತಿಳಿಸಲಿಕ್ಕೆ ಭಾಗವತ ಹೊರಟಿರೋದು. ಅಂದ್ರೆ ಜೀವೇಶ್ವರ ಭೇದವನ್ನ ಅಷ್ಟು ದೃಢ ಮಾಡಿಕೊಡ್ತಕ್ಕಂಥ ಕೃತಿಗಳಿವೆಲ್ಲ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಓಂ ಪೃಥಗ್ ಉಪದೇಶ ಓಂ ಭೇದ ವ್ಯಪದೇಶ ಅಚ್ಚ ಅನ್ಯ, ಇವೆಲ್ಲ ಸೂತ್ರಾರ್ಥವನ್ನಲ್ಲಿ ಕಾಣ್ತಾ ಇದ್ದೇವೆ. ಕೊನೆಗೆ ಯಶೋಧೆ ಇಷ್ಟು ಮಾಡಿಲ್ದು. ಆ ಹಿನ್ನೆಲೆಯಲ್ಲಿ ಮುಂದೆ ಒಂದ್ಸತ್ ಮೊಸರು ಕಡಿತಾ ಇದ್ದಾಳೆ, ಬೆಣ್ಣೆ ಮಾಡ್ತಾ ಇದ್ದಾಳೆ. ಕೃಷ್ಣ ಬಂದೇ ಬಿಟ್ಟನಂತಲ್ಲಿ ಕಡೆಯೋ ಶಬ್ದ ಕೇಳಿದ, ಕೃಷ್ಣ ಬಂದೇ ಬಿಟ್ಟಂತೆ. ಎಲ್ಲ ಶಾಸ್ತ್ರಾರ್ಥ ಮತ್ತೆ ಈ ಕಡೆಗೆ ಶುರು ಮಾಡಿ ದೇವರು ಬರ್ತಾನೆ ಅಂತ ಹೇಳಿದ್ದಾರೆ. ಏನು ಕಡಿಬೇಕಾಗ? ಮೊಸರು ತಗೊಂಡು ಕಡಿಬೇಡಿ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಶಾಸ್ತ್ರಮಥನವನ್ನು ಮಾಡಿ ಅಂತ ಹೇಳಿದ್ದಾರೆ. ಶಾಸ್ತ್ರ ತನ್ನ ಕಿನ್ನೇತಿ ವಿದ್ವತ್ಸು ಮೀ ಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ಪಾಠ ಶುರು ಮಾಡಿ ಭಗವಂತ ಬಂದು ಕೂತಿರ್ತಾನೆ ಅಂತಾಗ್ಲೇ. ಅಂದ್ರೆ ಯಶೋಧೆ ಎಲ್ಲ ಕೆಲಸಕ್ಕಿಂತ ಕೃಷ್ಣನಿಗೆ ಪ್ರಿಯವಾದ ಕೆಲಸ ಈ ಮೊಸರು ಕಡೆಯ ಕೆಲಸ. ನಾವು ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳು ಒಂದು ಗುಂಪು, ಈ ಪಾಠ ಪ್ರವಚನೆ ಒಂದು ಗುಂಪು. ತದ್ದಿ ತಪಃ ತದ್ದಿ ತಪಃ. ಕೃಷ್ಣ ಬಂದು ನಿಂತು ಬಿಟ್ಟನಂತೆ. ಯಶೋಧೆ ನೋಡಿದ ಕೃಷ್ಣ ಬಂದ ಪಾಠ ಪ್ರವಚನ ಮಾಡಕ ದೇವ್ರು ನಿಂತ್ಕೊಂಡಿದ್ದಾನೆ ಪಕ್ಕದಲ್ಲಿ ಅಂತ ಅರ್ಥ. ಯಾರು ನಿಂತಿರ್ತಾನೆ? ಅನುಗ್ರಹೋನ್ಮುಖನಾಗಿ ನಿಂತಿರ್ತಾನೆ ಅಂತ ಅರ್ಥ. ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ಕೃಷ್ಣನ ಕಥೆ ಹೇಳೋದು, ಕೃಷ್ಣನ ಕಥೆ ಕೇಳೋದು ಅಂದರೆ ಕೃಷ್ಣನ ಪಕ್ಕದಲ್ಲೇ ಕೂಡೋದು, ಕೃಷ್ಣನ ನಮ್ಮ ಹತ್ರ ಕರೆಸಿಕೊಳ್ಳೋದು ಅಂತ ಅರ್ಥ. ತೊಡೆ ಮೇಲೆ ಕೂಡಿಸಿಕೊಂಡಂತೆ ಹಾಲು ಕುಡಿಸ್ತಾ ಕೂತು ಬಿಡ್ತಾಳೆ. ಅವಾಗ ಹಾಡ್ತಾ ಇದ್ದಾಳಂತೆ ಯಶೋಧೆ. ಈ ಹೊತ್ತಿಗೆ ಹಾಲು ಉಕ್ಕಲು ಶುರುವಾಯಿತು. ತಕ್ಷಣ ಕೃಷ್ಣನ ಕೆಳಗಿಡಿಸಿದ್ಲು. ಅಯ್ಯೋ ಹಾಲು ಉಕ್ಕುತ್ತಲ್ಲ ಅಂತ ಓಡಿಬಿಟ್ಲು ಯಶೋಧೆ. ಇಲ್ಲಿ ಯಶೋಧೆ ಮಾಡಿದ ತಪ್ಪು ನೋಡಿ, ಆಕೆ ರುಜು ಅಲ್ಲ ಪಾಪ. 24 ತಾಸು ಕೃಷ್ಣನ ಎತ್ತಿಕೊಳ್ಳೋ ಯೋಗ್ಯತೆ ಆಕೆ ಇಲ್ಲ. ಸ್ವಲ್ಪ ತಿತ್ತು ಮುಗಿದೋಯ್ತದು ಒಂದು ಹಾಲು ಕೊ ನೋಡಿಲ್ದು ಕೃಷ್ಣನ ಬಿಟ್ಲು, ಹಾಲಿನ ಕಡೆ ಒಡೇ ಬಿಟ್ಲಂತೆ. ನಿಲ್ಲಿಸ್ಬೇಕು ಅಂತ ಹೇಳಿ ಒಲೆ ಮೇಲೆ ಹಾಲು ಉಕ್ತಾ ಇದೆ, ಓಡಿಲ್ಲ ಅಲ್ಲಿಗೆ. ಕೃಷ್ಣ ನೋಡ್ತಾನೆ, ಏನಿದು, ಯೋಗಿಗಳಿಗೆ ಸಿಗದ ನಾನು ತೊಡೆ ಮೇಲೆ ನಾನಾಗಿ ಬಂದು ಕೂತ್ರೆ ಎಂಥ ಕಥೆ ಮಾಡಿಬಿಟ್ಲಲ್ಲ, ನೋಡಿದಿರಾ? ನನಗೆ ಅವಮಾನ ಮಾಡಿದ ಕೇಸಿದ್ದಾಗ ಲೆಕ್ಕ, ಭಗವಂತನಿಗೆ ಅವಮಾನ ಮಾಡಿದ ಕೇಸಿದ್ದಾಗ ತಾನೆ. ಭಗವಂತನಿಗೆ ಪ್ರಶ್ನೆ ಇಲ್ಲ, ಆದರೆ ಪಾಠ ಕಲಿಸಬೇಕು ಅಂತ ಪರಮಾತ್ಮ ಏನ್ ಮಾಡಿದನಂತೆ. ಅವಳು ಹೋಗೋ ಹೊತ್ತಿಗೆ ಹಾಲು ಉಕ್ಕಿ ಹೋಗಿತ್ತಾಗಲೇ ಪಾಪ. ಆಮೇಲೆ ಮೊಸರಿತ್ತು, ಬೆಣ್ಣೆ ಇತ್ತು. ಕೃಷ್ಣ ಒಂದು ಕ್ಷಿಪ್ತ ಪಾಷಾಣ ಖಂಡ, ಒಂದು ಕಲ್ಲು ತುಂಡು ತಗೊಂಡು ಮೊಸರಿನ ಗಡಿಗೆ ಕೊಡದ್ನಂತೆ. ಎಲ್ಲ ಗಡಿಗೆ ಪುಡಿ ಪುಡಿ, ಮೊಸರೆಲ್ಲ ಮಣ್ಣುಪಾಲು. ಈ ಕಥೆ ಏನ್ ತೋರಿಸುತ್ತೆ ನಮಗೆ? ಮನೆಯಲ್ಲಿ ಗಡಿಗೆ ಗಡಿಗೆ ಇಟ್ಕೋಬಾರದು, ಸ್ಟೀಲ್ ಪಾತ್ರೆ ಇಟ್ಕೊಂಡ್ರೆ ವಾಸಿ ಒಡೆಯೋದಿಲ್ಲ, ನೆಲಕ್ಕೆ ಮಣ್ಣು ಹಾಕಬಾರದು, ಮಾರ್ಬಲ್ ಫ್ಲೋರಿಂಗ್ ಹಾಕಿಬಿಟ್ರೆ ಯೋಚನೆ ಇಲ್ಲ. ಈ ತರ ಯೋಚನೆ ಮಾಡುತ್ತೆ ಹೊರತು ಏನ್ ಮಾಡೋದು ಯೋಚನೆ ಮಾಡೋದೇ ಇಲ್ಲ. ಆಮೇಲೆ ಸರಿ, ಬೆಣ್ಣೆ ಉಳಿತಲ್ಲ ಅಂತ ಕೇಳಿದ್ರೆ ಮರ್ಕಾಯ, ಅದನ್ನ ಬೆಕ್ಕು ಕೋತಿಗೆಲ್ಲ ಕಷ್ಟ ಕಳಿಸಿಕೊಟ್ಟು ಮುಗಿಸಿಬಿಟ್ಟಂತೆ. ಹಾಲಿಲ್ಲ, ಬೆಸರಿಲ್ಲ, ಬೆಣ್ಣೆ ಇಲ್ಲ. ತೋರಿಸ್ತಾನೆ, ಯಾರು ತನ್ನನ್ನು ಬಿಟ್ಟು ಹೋಗ್ತಾರೋ ಅವ್ರದ್ದೆಲ್ಲ ಹಾಳಾಗಿ ಹೋಗುತ್ತೆ ಅಂತ ಭಗವಂತ ತೋರಿಸ್ತಾರೆ. ಅದಕ್ಕೆ ಆಚಾರ ಹೇಳಿದ, ದೇವರು ಬಿಟ್ಟಿರ್ತಾನೆ ಹೀಗಾಗೋದು, ಬಿಡಲೇಬೇಡಿ ದೇವರನ್ನ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಅವಳು ನೋಡ್ತಾಳೆ, ಭಾರಿ ವ್ಯಥೆ ಬಂತು ಪಾಪ ಅವಳಿಗೆ. ಕೃಷ್ಣ ಹೀಗೆ ಮಾಡಿಬಿಟ್ನಲ್ಲ, ನಾವು ಮಾಡೋದು ಹೀಗೆ, ದೇವ್ರ ಮೇಲೆ ಸಿಟ್ಟು ಬಂತು ಅವಳು, ಇಷ್ಟೆಲ್ಲ ಮಾಡಿ ಕೃಷ್ಣ ಮೇಲೆ ಸಿಟ್ಟು ಬಂತು. ಆಗಿದ್ದು ಕಂಡ ಕೃಷ್ಣವೇ ಸಿಟ್ಟು ಬಂತು, ನಮಗೆ ಕೃಷ್ಣ ಕಂಡಿಲ್ಲ, ಸಿಟ್ಟು ಮಾತ್ರ ಗ್ಯಾರಂಟಿ ಕಾಣುತ್ತೆ. ಕೃಷ್ಣ ಸಿಟ್ಟು ಶುರುವಾಗಿ ಬಿಡುತ್ತಂತೆ, ದೇವರು ಬಾಯಿ ಬಂದ ಬೈತಾರೆ ಜನಗಳು. ಎಷ್ಟು ಕೃಷ್ಣ ಹಿಡಿದಕ್ಕೆ ಅಂತ ಹೋದ್ಲಂತೆ, ಕೃಷ್ಣ ಸಿಗ್ತಾನೆ ಇಲ್ಲ. ಎಷ್ಟೋ ಕೃಷ್ಣ ಮುಂದೆ ಮುಂದೆ, ಯಶೋಧೆ ಹಿಂದೆ ಹಿಂದೆ, ಆದ್ರೆ ಕೃಷ್ಣ ಏನ್ ಮಾಡಿದ್ರು ಸಿಗ್ಲಿಲ್ಲ ಯಶೋಧೆಗೆ. ಅದಕ್ಕೆ ಕಾರಣ ಹೇಳ್ತಾರೆ, ಯಾಕೆ ಅಂತ ಕೇಳಿದರೆ ಕೃಷ್ಣನ್ ಹಿಡಿಯುವಷ್ಟು ಪುಣ್ಯ ಅವಳಿಗೆ ಇರಲಿಲ್ಲ, ಕೃಷ್ಣ ಸಿಗಲಿಲ್ಲ. ಸಿಂಪಲ್ ಅದು ಒಂದು. ಯಾಕೆಂದ್ರೆ ಮನೆ ತಗೊಳ್ಳಿಲ್ಲ, ಅಷ್ಟು ದುಡ್ಡು ಇಲ್ಲದ್ರೆ ಬಾಡಿಗೆ ಕೊಡ್ಲಿಕ್ಕಾಗೋದಿಲ್ಲ, ಮನೆ ಅಂತ ತಗೋತೀನಿ ಅಂತ ಹೇಳಿದ. ಅಷ್ಟು ಪುಣ್ಯ ಇಲ್ಲ ಅವಳಿಗೆ ಪಾಪ, ಕೃಷ್ಣ ಸಿಗಲಿಲ್ಲ. ಕರೆಕ್ಟ್, ಒಳ್ಳೇದು, ಒಪ್ಕೊಂಡ್ಬಿಡ್ತೀವಿ ನಾವೀಗ. ಆದ್ರೆ ಮುಂದೆ ಹೇಳ್ತಾ ಕೃಷ್ಣ ಸಿಕ್ಕಿಬಿಡ್ತಾನೆ ಆಮೇಲೆ ಮುಂದೆ. ಆಮೇಲೆ ಕೃಷ್ಣ ಸಿಕ್ಕಿಬಿಟ್ಟ, ನಮಗೆ ಆಶ್ಚರ್ಯ. ಮೊದಲೊಂದು ಹೇಳ್ತಿ, ಈಗೊಂದು ಹೇಳ್ತಿರಲ್ಲ ನೀವೀಗ. ಕೃಷ್ಣ ಈಗ ಸಿಕ್ಕ, ಪುಣ್ಯ ಬಂತು ಸಿಕ್ಕ. ಅಲ್ಲ, ಎಂತ ತಪ್ಪು ನಮ್ಮನ್ನು ಮಿಸ್ಗೈಡ್ ಮಾಡ್ತೀರಲ್ಲ. ಪುಣ್ಯ ಇಲ್ಲ ಅಂದ್ರೆ ಅರ್ಥ ಆಯ್ತು. ಈಗ ಕೃಷ್ಣ ಪುಣ್ಯ ಬಂತು ಅಂತ ಹೇಳ್ತೀರಿ, ಪುಣ್ಯ ಮಾಡಕ್ಕೆ ಎಲ್ಲಿ ಹೋಗಿದ್ದಾಳ ಅವಳೀಗ? ತೀರ್ಥಯಾತ್ರೆ ಮಾಡಿಲ್ಲ, ದಾನ ಸರ್ವ ಏನ್ ಮಾಡಿದ್ದಾಳ ಅವಳಿಗೆ ಪುಣ್ಯ ಬರಲಿಕ್ಕೆ ಅಂತ ಕೇಳಿದರೆ, ಏನ್ ತಪ್ಪು ತಿಳ್ಕೊಂಡಿದ್ದೇನೆ ನೀವೀಗ? ಅವಳು ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ಕೃಷ್ಣರಿಂದ ಓಡ್ತಾ ಇದ್ದಾಳೆ, ಹೌದಲ್ಲೋ? ಹೌದು. ಅದಕ್ಕಿಂತ ಪುಣ್ಯ ಕಾರ್ಯ ಬೇಕಾ ಅಂತ ಕೇಳ್ತಾರೆ. ಅದಕ್ಕಿಂತ ಪುಣ್ಯ ಕಾರ್ಯ ಬೇಕಾ? ಎಲ್ಲೋ ನಾವು ಜಡ ಪದಾರ್ಥದ ಹತ್ರ ಹೋದಾಗಲೇ ಯಾತ್ರೆ ಅಂತ ಕರೆಯೋದಾದ್ರೆ ಕೃಷ್ಣದಿಂದ ಡೈರೆಕ್ಟ್ ನೋಡ್ಬೇಕಾದ್ರೆ ಅದಕ್ಕಿಂತ ಪುಣ್ಯ ಬೇಕಾ? ವಾದಿರಾಜ ಸ್ವಾಮಿಗಳ ಮಾತು ಅಂದ್ರೆ ನಿಜವಾದ್ರು ಪರಮಾಶ್ಚರ್ಯ ಹುಟ್ಟಿಸು. ಪರಾನೋ ಯಾತ್ರಾರ್ಜಿತ ಪುಣ್ಯ ಪಾತ್ರಿ, ಪರಾನೋ ಯಾತ್ರಾರ್ಜಿತ ಪುಣ್ಯ ಪಾತ್ರಿ. ಕೃಷ್ಣನ ಹಿಂದೆ ಓಡಿಲ್ಲಲ್ಲ, ಅದರಿಂದ ಪುಣ್ಯದ ದೊಡ್ಡ ಒಂದು ನಿಧಿಯಾಗಿ ಬಿಟ್ಲಂತೆ ಯಶೋದೆ. ಕೃಷ್ಣ ಸಿಕ್ಕೇ ಬಿಟ್ಟನಂತೆ. ನಮಗೆಲ್ಲ ಅರ್ಥ ಮಾಡ್ಕೋಬೇಕಿದ್ದಾನ. ಕೃಷ್ಣನ ಹಿಂದೆ ಓಡಿದ್ದೇ ಆಕೆಗೆ ಪುಣ್ಯ ಬರಲಿಕ್ಕೆ ಕಾರಣ ಆಯ್ತು. ಅದಕ್ಕೆ ಪರಮಾತ್ಮ ಆಚಾರ್ಯ ಹೇಳೋದು, ಕೃಷ್ಣನ ಹಿಂದೆ ಓಡಿ ಪುಣ್ಯ ಬಂದೇ ಬಿಡುತ್ತೆ ಅಂತ ಹೇಳ್ತಾರೆ. ಕೃಷ್ಣನ ಹಿಂದೆ ಓಡಿ. ಕೃಷ್ಣನ ಹಿಂದೆ ಓಡೋದು ಅಂದ್ರೇನು? ಕೃಷ್ಣ ಅಂದ್ರೆ ನಾರಾಯಣ, ಕೃಷ್ಣ ಅಂದ್ರೆ ವಾಸಿಷ್ಠ ಕೃಷ್ಣ. ಆತನ ಹಿಂದೆ ಓಡಿ ಶಾಸ್ತ್ರಾಧ್ಯಯನ ಶುರು ಮಾಡಿ ಕೃಷ್ಣ ಬಂದು ಬಿಡ್ತಾನೆ ಅಂತ ಹೇಳ್ತಾರೆ. ಮೊದಲು ಸಿಗಲಿಲ್ಲ, ಆಮೇಲೆ ಸಿಗುತ್ತಾನೆ. ಪಾಠಕ್ಕೆ ಅಂತ ಹೋಗಿ ಮೊದಲು ಏನು ಗೊತ್ತಾಗೋದಿಲ್ಲ, ಅಡ್ಡ ಗೋಡೆ. ಮರು ದಿವಸ ಡ್ರಾ, ಅವತ್ತು ಅವತ್ತೇ ಸಂಕಲ್ಪ ಮಾಡ್ತಾನೆ, ನಾಳೆಯಿಂದ ಬರೋದಿಲ್ಲ, ಸಂಕಲ್ಪ ಮಾಡ್ಕೊಂಡೇ ಹೋಗಿಬಿಡ್ತಾನೆ. ಏನು ತಿಳಿಯೇ ಇಲ್ಲ ಅದಕ್ಕೆ. ಯಶೋಧೆ ಹಾಗೆ ಬಿಟ್ಟಿದ್ರೆ ಕೃಷ್ಣ ಸಿಗ್ತಿದ್ನಾ? ಬಿಡಲಿಲ್ಲ, ಓಡಿಲ್ಲು ಓಡಿಲ್ಲು ಓಡಿಲ್ಲು, ಕೃಷ್ಣ ಸಿಕ್ಕಿಬಿಟ್ಟ. ಪಾಠಕ್ಕೆ ಅಂತ ಹೋಗಿ 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 ಕೃಷ್ಣ ಆಗ ಮೊದಲು ಸಿಗದೆ ಹೋದ ಕೃಷ್ಣ ಆಮೇಲೆ ಸಿಗ್ತಾನೆ. ಅಲ್ಲಿ ನಿಮ್ಗೆ ತಿಳಿಯತ್ತೆ ಇಲ್ಲವಲ್ಲ, ಏನ್ ಮಾಡ್ಬೇಕೀಗ? ಯಾಕೆ ತಿಳಿತಾ ಇಲ್ಲ ಗೊತ್ತಾ? ಜನ್ಮಾಂತರದ ಪಾಪ ಕರ್ಮ ಅಡ್ಡಿಯಾಗಿ ಕೂತಿದೆ, ಅದಕ್ಕೆ ತಿಳಿತಾ ಇಲ್ಲ. ಮತ್ತೆ ಪಾಪ ಹೋಗ್ಬೇಕಲ್ಲ, ಒಂದು ರೌಂಡ್ ಏನಾದ್ರೂ ಹೋಗಿ ಬರ್ತೇವೆ ಅಂತ ಕೇಳಿದ್ರೆ ಎಲ್ಲೂ ಹೋಗಬೇಡಿ, ಪಾಠಕ್ಕೆ ಹೋಗಿ. ಶ್ರುತಂ ಹರತಿ ಪಾಪಾನಿ, ಕೇಳ್ತಾ ಹೋದಂತೆ ಪಾಪ ಹೋಗ್ಲಿಕ್ಕೆ ಶುರುವಾಗುತ್ತೆ. ಹತ್ತು ದಿವಸ ಶುರುವಾಯಿತು, ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಈಗ ಅಂತ ಕೇಳ್ತಾನೆ. ಎಷ್ಟು ಅರ್ಥ ಆಗುತ್ತೆ? ಮೊದಲ ಪಾಠಕ್ಕೆ ಏನ್ ಹೇಳ್ತಾರೆ ಇನ್ನು ಅದೇ ಗೊತ್ತಾಗಿಲ್ಲ ಅಂದ್ಬಿಡ್ತಾನೆ ಕೊನೆ ಪಾಠ. ಪುಸ್ತಕದ ಹೆಸರೇ ಗೊತ್ತ. ಆಮೇಲೆ ಉಪಾಧಿ ಖಂಡನ ಹೇಳ್ತಾರೆ, ಮಾಯಾವಾದ ಒಂದು ಅಂತ ಬಂತು, ಒಂದ್ ಚೂರು ಬಂತಲ್ಲ ಕೊನೆ ಪಕ್ಷ, ಚೂರು ಬಂತು, ಭಾರಿ ಒಳ್ಳೇದಾಯ್ತು. ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಆಗ್ಲೇ ಎರಡ್ಮೂರು ಶ್ಲೋಕ ಪಾದ ಆಗಿದೆ, ಈಗಾಗಲೇ ಎರಡ್ಮೂರು ಶ್ಲೋಕ ಆಗಿದೆ. ಯಾವ ಶ್ಲೋಕ ಆಗಿದೆ? ಅಜ್ಞಾತ ಅಖಿಲ ಸಂವೇತು ಘಟನೆಯ ಕುತಶ್ಚನ ಶುರುವಾಯ್ತಲ್ಲ, ಸ್ಲೋಲಿ ಬಂದ್ಬಿಡುತ್ತೆ, ಕೊನೆಗೆ ವಾಕ್ಯಾರ್ಥ ಶುರು ಮಾಡ್ಬಿಡ್ತಾನೆ. ಆಮೇಲೆ ಒಂದು ಒಂದ್ ದಿವಸ ಕಳ್ತಾನ ಕೂಡ ಕಲ್ಯಕ್ ಬರೋದಿಲ್ಲ, ಪಾಠ ಕಲ್ಯಕ್ ಬರುತ್ತಾ? ಅದಕ್ಕೆ ಆವೃತ್ತಿ ಅಸಕೃದುಪದೇಶಾತ್ವಂ. ಯಶೋಧೆಯ ಕಥೆ ಆವೃತ್ತಿಯನ್ನು ತೋರಿಸ್ತಕ್ಕಂಥ ಕಥೆ. ಮತ್ತೆ 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 ಹೋಗಿದ್ದರ ಫಲ ಕೃಷ್ಣ ಕೈಲಿ ಸಿಕ್ಕೇ ಬಿಡ್ತಾನೆ. ಹಾಗೆ ಓಡ್ತಿರಬೇಕಾದ್ರೆ ಆಕೆಯ ಮುಡಿದ ಹೂವುಗಳು ಕಳಿಸಿ ಕೆಳಬೇಕು. ಎಷ್ಟು ಜೋರ ಓಡಿದ್ದಾಳು ಗೊತ್ತಾ ಆಕೆ? ಪಾಪ ಕಟ್ಟಿಕೊಂಡ ತುರುಬು ಬಿಚ್ಚೋಯ್ತಂತೆ, ಕಟ್ಟಿ ಮುಡ್ಕೊಂಡ ಹೂ ಕೆಳಬಿದ್ವ. ಇನ್ನೊಂದು ಅರ್ಥ, ತುರುಬು ಕಟ್ಕೋಬೇಕು ಅಂತ ಮತ್ತೊಂದು ಶಾಸ್ತ್ರ ಹೇಳ್ತಾ ಇದ್ದ. ಮತ್ತೆ ಕಟ್ಟಿಕೊಂಡಿದ್ಲಲ್ಲ, ಬಿಚ್ಚೋಯ್ತಂತೆ, ಹೂ ಕೆಳಗೆ ಬಿದ್ದುವಂತೆ. ಎಲ್ಲಿ ಬಿದ್ದು ಗೊತ್ತೇನು? ಕೃಷ್ಣನ ಪಾದದ ಗುರುತಿನ ಮೇಲೆ ಬಿದ್ದುವಂತೆ. ಅದು ಏನಾಯ್ತು ಗೊತ್ತಾ? ಕೃಷ್ಣನಿಗೆ ಪುಷ್ಪಾರ್ಚನೆ ಮಾಡಿದ ಪುಣ್ಯ ಕೊಟ್ಟದಂತಾಕೆ, ಕೃಷ್ಣನ ಪುಷ್ಪಾರ್ಚನೆ ಮಾಡಿದ ಪುಣ್ಯ ಕೊಟ್ಟದಂತೆ ಅಂತ ಅನುಸಂಧಾನ ಬಂತಾಕೆಗೆ. ಇದನ್ನು ಅಪಾರ್ಥ ಮಾಡಿಕೊಂಡು ಮುಡ್ಕೊಂಡು ದೇವ್ರ ಪಾದಕ್ಕೆ ಹಾಕಬಾರದು. ಮತ್ತೆ ಓ ಯಶೋಧೆ ಹಾಗೆ ಮಾಡಿದ್ದಾಳೆ, ನಾವು ಹಾಗೆ ಮಾಡಿಬಿಡ್ತೇವೆ ಅಂತಲ್ಲ. ಆಕೆಯ ಭಕ್ತಿಯ ತೀವ್ರತೆ ಕೊಟ್ಟ ಫಲ ಅದು. ಮಿಥ್ಯಾಜ್ಞಾನ ನಮ್ಮದಾದರೆ ಭಕ್ತಿಯ ತೀವ್ರತೆಯ ಫಲವನ್ನು ಅನುಭವಿಸ್ತಾ ಇದ್ದಾಳೆ. ಕೃಷ್ಣ ಸಿಕ್ಕ. ಇನ್ನು ಕಟ್ಟೋ ಪ್ರಶ್ನೆ, ಶಾಸ್ತ್ರ ಅರ್ಥ ಆಗಿಬಿಡುತ್ತಲ್ಲ. ಕಟ್ಟೋದೊಂದು ಏನು ಗೊತ್ತಾ? ಮನನ ಮಾಡೋದು ಅಂತ ಅರ್ಥ. ಕಟ್ಟೆ ಗಟ್ಟು ಕಟ್ಟೋದು ಅಂದ್ರೆ ಮನನ ಮಾಡಬೇಕು. ಅದನ್ನು ಶುರು ಮಾಡಿ ಮರಣ ಮಾಡಕ್ಕೆ ಶುರು ಮಾಡಿದ್ರೆ ಬಿಚ್ಚು ಬಿಚ್ಚು ಜಾರಿ ಜಾರಿ ಹೋಗ್ತಾ ಇದೆ. ಪುಸ್ತಕ ಓದಿ, ಶ್ಲೋಕ ಓದಿ ಬಂದು ಬಿಡ್ತು. ಪುಸ್ತಕ ಮುಚ್ಚಿಟ್ಟು ಓದಿ, ನಾರಾಯಣಂ ಸುರಗುರುಂ ಸ್ಟಾಪ್. ಮತ್ತೆ